ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ ಒಂದು 5ನೇ ವಾಲ್ಯೂಮ್ ಅದರಲ್ಲಿ ಚಾಪ್ಟರ್ 8 ನಾವು ಓದ್ತಾ ಇದ್ರಿ. ಮುಖ್ಯವಾಗಿ ಪವಿತ್ರಾತ್ಮ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ಮಾಡ್ತಿರೋ ಅಲ್ಲಿ ತಿಳಿಸ್ಕೊಡ್ತಾ ಇದ್ರು. ಅದರ ಸೊ ಈ ಪವಿತ್ರಾತ್ಮ ಯಾವ ರೀತಿ ಇರ್ತದೆ, ಅದರ ಯಾವ ರೀತಿ ನಮ್ಮ ದೇವರಿಂದ ನಾವು ಬೋಧಿಸಲ್ಪಡ್ತೀರಿ ಅಂತ ಅನೇಕ ವಿಚಾರಗಳನ್ನು ನೋಡಿದ್ರಿ. ಅದರ ಈ ವಾರ ನಾವೇನು ಮಾಡೋಣ ಅಂದರೆ ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡೋಣ, ಹಾಗೆ ಪೇಜ್ ನಂಬರ್ 202, ಕನ್ನಡದಲ್ಲಿ ಪೇಜ್ ನಂಬರ್ 124 ಅದರ ಅದರಲ್ಲಿ ಒಂದು ಸಬ್ ಹೆಡಿಂಗ್ ಇದೆ, ದ ಪ್ಯಾರಾಕ್ಲೈಟಾಸ್ ದ ಕಂಫರ್ಟರ್ ಅಂತ, ಅಲ್ಲಿ ಓದೋಣ. ಅದೇ ಥರ ಯಾರು ಸಹೋದರ ಸಹೋದರಿಗಳು ಯಾರೆಲ್ಲ ಓದೋಕ್ಕೆ ಅನುಕೂಲ ಇದೆಯೋ, ಯಾರೆಲ್ಲ ಓದೋಕ್ಕೆ ಆಗ್ತದೋ ದಯವಿಟ್ಟು ತಮ್ಮ ಕೈಗಳು ಎತ್ತಿದ್ರೆ ಅವ್ರಿಗೆ ಅವಕಾಶಗಳನ್ನು ಕೊಡೋಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಥ್ಯಾಂಕ್ ಯು.
ಸಹಾಯಕನು ದ ಪ್ಯಾರಾಕ್ಲೇಟಸ್ ದ ಕನ್ಫರ್ಟರ್ ದ ಕಂಫರ್ಟರ್ ಪ್ಯಾರಾಕ್ಲೇಟಸ್ ಎಂಬ ಪದವನ್ನು ಯೋಹಾನ 14 ಮತ್ತು 26ರಲ್ಲಿ ಕಂಫರ್ಟರ್ ಎಂಬುದಾಗಿ ಭಾಷಾಂತರಿಸಲಾಗಿದೆ. ಆದರೆ ಕಂಫರ್ಟರ್ ಎಂಬ ಪದದ ಆಲೋಚನೆಯು ಸಮಾಧಾನಪಡಿಸು, ಸೂತಿ, ಶಾಂತಗೊಳಿಸು, ಪ್ಯಾಸಿಫೈ ಎಂಬ ಪದಗಳಿಂದ ಬಂದುದಾಗಿದ್ದು ಇಲ್ಲಿ ಅದು ಸರಿ ಎನಿಸುವುದಿಲ್ಲ. ಸರಿಯಾದ ಆಲೋಚನೆ ಎಂದರೆ ಸಹಾಯ ಮಾಡುವುದು, ಪ್ರೋತ್ಸಾಹಿಸುವುದು, ನೆರವಾಗುವುದು, ಬಲಪಡಿಸುವುದು. ಆದುದರಿಂದ ನಮ್ಮ ಕರ್ತನ ವಾಗ್ದಾನದಂತೆ ತಂದೆಯು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಪ್ರತಿನಿಧಿಯಾಗಿ ಕಳುಹಿಸಿಕೊಡುವ ಪವಿತ್ರಾತ್ಮನು ಆತನ ಅನುಯಾಯಿಗಳ ಬಳಿ ಇದ್ದು ಅವರಿಗೆ ಅಗತ್ಯ ಬಿದ್ದಾಗ ಸಹಾಯ ಮಾಡುವವನಾಗಿದ್ದಾನೆ. ಆತನು ಪವಿತ್ರ ಶಕ್ತಿಯನ್ನು ಹೊಂದಿದವನಾಗಿದ್ದು ಅದರ ಮೂಲಕವಾಗಿ ಆತನು ಆ ಜನರಿಗೆ ಮಾರ್ಗದರ್ಶನ ಮಾಡುವವನಾಗಿದ್ದಾನೆ ಮತ್ತು ಅವರುಗಳು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಲು ನಿರ್ದೇಶಿಸುವವನಾಗಿದ್ದಾನೆ. ನಿಜವಾಗಿಯೂ ಆತ್ಮನ ಎಲ್ಲ ಸೇವೆಗಳು ಆತನ ಸ್ವಂತ ಸೇವೆಗಳಾಗಿವೆ ಎಂಬುದನ್ನು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ವಚನ 18 ಎಂದು ಹೇಳುವುದರ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಂತೆ ಕರ್ತನು ಮಾಡುವವನಾಗಿದ್ದಾನೆ. ಈ ರೀತಿಯಲ್ಲಿ ಆತನು ತನ್ನನ್ನು ಪವಿತ್ರಾತ್ಮನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಯಾವನಲ್ಲಿಯಾದರೂ ಕ್ರಿಸ್ತನ ಆತ್ಮನು ಇಲ್ಲವಾದರೆ ಆತನು ಕ್ರಿಸ್ತನವನಲ್ಲ. ಆತನಲ್ಲಿ ದೈವಿಕ ಸಹಾಯವಾದ ಆ ಸಹಾಯಕನೂ ಇಲ್ಲ.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು, ನೋಡ್ಬೇಕಾದ್ರೆ ಇಲ್ಲಿ ಯೋಹಾನ 14ನೇ ಅಧ್ಯಾಯದಲ್ಲಿ 16 ಮತ್ತು 26ನೇ ವಾಕ್ಯ ಓದೋಣ. ಅದರಲ್ಲಿ ಮುಖ್ಯವಾಗಿರೋಂಥ ಒಂದು ಪದ ಬರ್ತದೆ, ಯಾರು ಬರೋದು ಸಿಸ್ಟರ್ ಓದ್ತೀರಾ? ಜಾನ್ 14 ಚಾಪ್ಟರ್ 16 ಆ್ಯಂಡ್ 26.
ಓದ್ಲಾ ಬ್ರದರ್?
ಓದಿ ಸಂತೋಷ್ ಬ್ರದರ್, ಓದಿ.
14 15 ಬ್ರದರ್.
14ನೇ ಅಧ್ಯಾಯ 16ನೇ ವಾಕ್ಯ ಬರ್ತಾರೆ.
ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು.
ಓಕೆ.
ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು.
ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಸಹಾಯಕನು ಅಂತ ಏನು ಪದ ಬರ್ತದ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕಂಫರ್ಟರ್ ಅಂತ ಬರ್ತಾರೆ. ಐ ಸೆಂಡ್ ಯು ಅನದರ್ ಕಂಫರ್ಟರ್ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ ಅಲ್ಲ. ಸೊ ಇಲ್ಲಿ ಕಂಫರ್ಟರ್ ಅಥವಾ ಸಹಾಯಕನು ಅಂತ ಹೇಳಿದ ತಕ್ಷಣ ನಮಗೆ ಏನಪ್ಪ ಒಂದು ಮಾತಿನ ಅರ್ಥ ಬರ್ತದೆ ಅಂತಂದರೆ, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಆ ಥರ ಬರೋದಿಲ್ಲ. ಇಂಗ್ಲೀಷ್ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ಏನೋ ಒಂಥರ ಸಮಾಧಾನ ಪಡಿಸೋರು ಅಂತಂದ್ಬಿಟ್ಟು ಒಂದು ಅರ್ಥ ಏನಾಗ್ತದೆ ಅಲ್ಲಿ ಬರ್ತದೆ. ಏನೋ ಅಂದರೆ ಪ್ಯಾಸಿಫೈ ಅಂದರೆ ಸ್ಮೂತ್ ಸೂತ್ ಆಗಿರೋಂಥದ್ದು, ಅಂದರೆ ಏನಾಗ್ತದೆ ತುಂಬಾ ಆವೇಶದಲ್ಲಿರೋರಿಗೆ ಒಂದು ಸಮಾಧಾನ ಪಡಿಸುವಂಥದ್ದು ಅಂತಂದ್ರೆ, ಇದು ಸಾಮಾನ್ಯವಾಗಿ ಇಂಗ್ಲೀಷಲ್ಲ ಪದದಲ್ಲಿ ಕಂಫರ್ಟರ್ ಅಂತಂದರೆ ಅರ್ಥ ಏನಾಗ್ತಾರೆ ಬರ್ತಾರೆ. ಅಲ್ಲರ ಹಿಂಗೆ ಇವಾಗ ಯಾರೋ ತುಂಬ ಅಳ್ತಾ ಇದ್ದರೆ ಅವ್ರಿಗೋಗಿ ಏನು ಮಾಡೋದು ಸಮಾಧಾನ ಮಾಡೋದು. ಅಲ್ಲರ ಹಂಗಿರ್ತಾರೆ ಅವ್ರು ತುಂಬ ದುಃಖದಲ್ಲಿರ್ಬೇಕು, ಅವಾಗ ಏನು ಮಾಡೋದು ಸ್ವಲ್ಪ ಕಂಫರ್ಟ್ ಮಾಡೋವಂಥದ್ದು. ಅಲ್ಲರ ಈ ಒಂದು ಅರ್ಥದಲ್ಲಿ ಇಂಗ್ಲೀಷದ ಪದ ಏನಾಗ್ತಾರೆ ಬರ್ತಾರೆ. ಆದರೆ ಒರಿಜಿನಲ್ ಈ ಟ್ರಾನ್ಸ್ಲೇಷನಲ್ಲಿ ಅಲ್ಲಿ ಯೂಸ್ ಮಾಡಿದಂಥ ಒಂದು ವಾರ್ತೆಯ ಬಳಕೆ ಆ ರೀತಿ ಅರ್ಥ ಏನಾಗೋದಿಲ್ಲ ಬರೋದಿಲ್ಲ. ಇಲ್ಲಿ ಯೂಸ್ ಮಾಡಿದಂಥ ವಾರ್ತೆ ಗ್ರೀಕ್ ವಾರ್ತೆ ಪ್ಯಾರಾಕ್ಲೀಟಾಸ್. ಅದರ ಪ್ಯಾರಾಕ್ಲೀಟಾಸ್ ಅಂದರೆ ಅದರ ಅರ್ಥ ಏನಪ್ಪಾ ಅಂತಂದರೆ ಏನ್ರಿ, ಎನ್ಕರೇಜ್ ಮಾಡೋದು, ಉತ್ತೇಜನ ಪಡಿಸೋದು. ಅದರ ಏನ್ರಿ, ಅಸಿಸ್ಟ್ ಮಾಡೋಂಥದ್ದು, ಬಲಪಡಿಸೋದು. ಅಸಿಸ್ಟ್ ಅಂತಂದ್ರೆ ಏನು, ಹಾಂ, ಯಾರೋ ಒಬ್ರಿಗೆ ಏನಾರೋ ಒಂದು ಹೆಲ್ಪ್ ಬೇಕಾದ್ರೆ ಏನು ಮಾಡ್ತೀರಿ ನಾವು, ಇನ್ನೊಬ್ಬರು ಕೈ ಹಾಕಿ ಒಂದು ಹೆಲ್ಪ್ ಮಾಡ್ತೀರಿ ಗೊತ್ತಾ, ಆ ಥರ ಏನ್ರಿ ಸಹಾಯ ಮಾಡೋಂಥದ್ದು. ಆಮೇಲೆ ಬಲಪಡಿಸೋಂಥದ್ದು, ಇದು ಏನ್ರಿ, ಇದು ನಿಜವಾದ ಅರ್ಥ. ಅದರ ಅದೇ ನೋಡ್ಬೇಕ್ರೆ ಇದನ್ನು ಕ್ರಿಸ್ತನು ಏನಂತಂದ್ರು, ನೋಡಪ್ಪ ನಾನು ಹೋಗಿದ್ದ ಮೇಲೆ ನಿಮ್ಮನ್ನೇನು ಮಾಡೋದಿಲ್ಲ, ನಾನು ಅನಾಥರಾಗಿ ಬಿಡೋದಿಲ್ಲ, ನಿಮಗೆ ನಾನು ಏನು ಮಾಡ್ತೀನಿ, ಬಂದು ನಿಮಗೆ ಬಲಪಡಿಸ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ, ಏನೆಲ್ಲ ಹೇಳ್ಕೊಟ್ಟಿದ್ನೋ ಇವೆಲ್ಲವನ್ನು ಏನು ಮಾಡ್ತೀನಿ ನಿಮಗೆ ಜ್ಞಾಪಕಿಯ ತರ್ತೀನಿ, ನೀವೇನು ಮಾತಾಡಬೇಕು ಅಂತಿದ್ರು ನೀವು ಚಿಂತೆ ಮಾಡೋಕೆ ಹೋಗ್ಬಿಡಿ. ಆವಾಗ ದೇವ್ರು ಏನು ಮಾಡ್ತಾರೆ ನುಡಿಂಗ್ ಕೊಡ್ತಾ ಅಂತ ಹೇಳಿದ್ವಲ್ಲ, ಹೆಂಗೆಪ್ಪ ಅಂತಂದರೆ ಅದೇ ದೇವರ ಒಂದು ಪವಿತ್ರಾತ್ಮನ ಒಂದು ಬಲದಿಂದ ದೇವ್ರು ಮಾಡೋಂಥ ಒಂದು ಆಶೀರ್ವಾದಗಳು. ಅಲ್ದರ ಸತ್ಯ ನೋಡ್ಬೇಕ್ರೆ ಕ್ರಿಸ್ತರು ನಮ್ಮ ಸಂಗಡ ಹೆಂಗಿರ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಯುಗದ ಸಮಾಪ್ತಿಯವ್ರ ಜೊತೆಗೆ ಇರ್ತಾರೆ, ಹೆಂಗಪ್ಪ ಇರ್ತಾರೆ ಅಂತಂದರೆ ಅವರು ಖುದ್ದಾಗೇ ಬಂದಿರ್ತಾರೆ ಅಂತಲೂ ಇಲ್ಲ ರೀ. ಅವರು ಈ ಒಂದು ಪವಿತ್ರಾತ್ಮನ ಮುಖಾಂತರ ನಮಗೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ, ಶಕ್ತಿ ಕೊಡ್ತಾರೆ, ಬಲ ಕೊಡ್ತಾರೆ, ಸ್ಥಿರವಾಗಿ ಏನು ಮಾಡ್ತಾರೆ ಸತ್ಯದಲ್ಲಿ ನಡೆಸ್ತಾರೆ ಅಂತಬಿಟ್ಟೇನ್ರಿ ಒಂದು ಅರ್ಥ. ಆದರೆ ಅದಕ್ಕೆ ಇವಾಗ ಅದೇ ಅಧ್ಯಾಯದಲ್ಲಿ ಯೋಹಾನ 16ನೇ ವಾಕ್ಯ ಓದಲ್ಲ, ದಯವಿಟ್ಟು ಯಾರು 18ನೇ ವಾಕ್ಯ ಓದ್ರಿ, ಅದರಲ್ಲಿ ಬರ್ತಾರೆ. 18 ತೋರಿಸಲು ಓದಿಂತೀನಿ. ಹ್ಞೂ, ಓದಿ ಸರ್.
ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ.
ಓಕೆ ಸರ್, ಅಲ್ಲಿ ನೋಡ್ಬೇಕಾದ್ರೆ ಏನು, ಇನ್ನು ಸ್ವಲ್ಪ ಕಾಲವಾದ ಮೇಲೆ, ಅಂದ್ರೆ ನಾನು ನಿಮ್ಮನ್ನೇನು ಮಾಡೋದಿಲ್ಲ, ಅನಾಥರಾಗಿ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾನು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ, ಅಂದರೆ ನಾನು ನಿಮ್ಮ ಬಳಿಗೆ ಏನು ಮಾಡ್ತೀನಿ ಬರ್ತೀನಿ. ಸೊ ಕ್ರಿಸ್ತರು ಹೆಂಗೆ ನಮ್ಮ ಬಳಿಗೆ ಬರ್ತಾರೆ, ಅವ್ರು ಪರಲೋಕಕ್ಕೆ ಹೋಗಿಲ್ವಾ ಅಂತಂದರೆ ಅವ್ರು ಪರಲೋಕಕ್ಕೆ ಹೋಗಿದ್ದಾರೆ, ಆದರೆ ಅವರ ಬಲಶಕ್ತಿ ಮುಖಾಂತರ ಯಾವತ್ತೂ ನಮ್ಮ ಸಂಗಡ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ. ಅದರ ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ದೇವರೇ ನಮ್ಮ ಸಂಗಡ ಲಿಟ್ರಲ್ ಆಗಿರ್ತಾರೆ ಅಂತಲ್ಲ, ಆ ದೇವರು ತನ್ನ ಒಂದು ಪವಿತ್ರಾತ್ಮನ ಬಲಶಕ್ತಿ ಮುಖಾಂತರ ನಮ್ಗೇನು ಮಾಡ್ತಾರೆ ಬೇಕಾಗಿರೋ ಒಂದು ಸಂದರ್ಭಗಳಲ್ಲಿ ನಮ್ಗೇನು ಮಾಡ್ತಾರೆ, ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ಬಿಟ್ಟು ನಮ್ಗೇನು ಮಾಡ್ತಾರೆ ಬಲಪಡಿಸ್ತಾರೆ, ಸ್ಥಿರಪಡಿಸ್ತಾರೆ. ಅದರ ಸೊ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ಅಪೊಸ್ತಲ್ಸ್ ಎಲ್ಲ ಮನುಷ್ಯರಾಗಿದ್ದರು, ತುಂಬ ಬಲಹೀನವಾಗಿದ್ದರು. ಅಂದರೆ ದೇವರು ಯಾವ ಥರ ಅವನಿಗೆ ಅವರು ಪವಿತ್ರಾತ್ಮ ಕೊಟ್ಟು ಬಲ ಕೊಟ್ಟರು ಅಂತಂದರೆ, ಅಷ್ಟೊಂದು ಬಲಹೀನವಾಗಿರೋರು ಅಷ್ಟೊಂದು ಎದುರ್ಕೊಂತಾರಂಥ ಒಂದು ವ್ಯಕ್ತಿಗಳು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಎಲ್ಲ ಕಡೆ ಮಾಡಿದ್ರು ಸಭೆಗಳನ್ನ ಸ್ಥಾಪನೆ ಮಾಡೋಕ್ಕೆ ದೇವ್ರೇ ಮಾಡೋರು ಕೃಪೆಯನ್ನು ಕೊಟ್ಟರು. ಸೊ ಹೆಂಗೆ ಬಂತು ಈ ಒಂದು ದಿಢೀರಂತ ಸಡನ್ನಾಗಿ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಇದೆಲ್ಲಪ್ಪ ಬಂತು ಅವ್ರಿಗೆ ಅಂತಂದರೆ, ಈ ಪವರು ದೇವರು ತನಗೆ ಕೊಟ್ಟಂಥ ಒಂದು ಪವಿತ್ರಾತ್ಮನ ಬಲ. ಸೊ ಮ್ಯಾಜಿಕ್ ಏನೇನಾಗಿಲ್ಲ ಏನಾಗಿಲ್ಲ, ಆದರೆ ದೇವ್ರೇ ಮಾಡಿದ್ರೆ ಅವರ ಮೈಂಡ್ ನಿಮ್ಮ ಇನ್ಫ್ಲುಯೆನ್ಸ್ ಮಾಡಿ ಅವರ ಪ್ರಭಾವದಿಂದ ಸತ್ಯದಲ್ಲಿ ಏನು ಮಾಡೋದಕ್ಕೆ ಇರೋದಕ್ಕೆ ಅವ್ರಿಗೆ ಕೃಪೆ ಏನು ಮಾಡೋರೆ ಅಲ್ಲಿ ಓದಿಸ್ಕೊಟ್ಟಾರೆ. ಅದರ ಸೊ ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ, ಯಾರಲ್ಲಿ ದೇವರ ಈ ಆತ್ಮ ಇಲ್ಲವೋ ಅವ್ರು ಏನ್ರಿ ಕ್ರಿಸ್ತನವರು ಅಲ್ಲ ಅಲ್ವರ. ಸೊ ಕ್ರಿಸ್ತನವರು ಅಂತಂದರೆ ಏನೋ ಪದಾರ್ಥ ನೋಡಿದ್ದೀರಿ ಅದರ, ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಓದೋ ನೋಡಿದ್ದೀರಿ, ರೋಮಾಪುರದಲ್ಲಿ 8ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ ಯಾರದು, ಜಾನ್ 8:9, ಸಾರಿ ರೋಮನ್ಸ್ 8:9, ಕ್ಷಮಿಸಿ, ರೋಮಾಪುರದವರಿಗೆ 8ನೇ ಅಧ್ಯಾಯ 9ನೇ ವಾಕ್ಯ.
ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ.
ಯಾರಿಗಾರು ಆ ಸ್ಪಿರಿಟ್ ಅಂದರೆ ಆ ಆತ್ಮ ಇಲ್ಲ ಅಂದರೆ ಅವನು ಆತನವನು ಅಲ್ಲ. ಅದಕ್ಕೆ ಇದನ್ನ ಹೆಂಗೆ ಕಂಡುಹಿಡಿಬೋದು ಯಾರು ಆತನವರು ಅಂತಂದರೆ, ಯಾರಲ್ಲಿ ದೇವರ ಆತ್ಮ ಇರ್ತದೋ ಅವ್ರೇನು ಮಾಡ್ತಾರೆ ಈ ಮಾನಸಿಕ ಪ್ರಕಾರವಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಅವ್ರು ನಡೀಲಿಕ್ಕೆ ಹೋಗಲ್ಲ. ಇದು ಒಂದು ಕ್ಲಿಯರ್ ಕಟ್ ಆಗಿರೋಂಥ ಒಂದು ಸೈನ್ ಏನಪ್ಪಾ ಅಂದರೆ, ಅವರು ಏನಾಗಿಲ್ಲ ಮಾನಸಿಕ ಪ್ರಕಾರವಾಗಿ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಸದ್ಗೆ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸ್ವರಗಳೇ ಅದರಿಂದ ದೇವರ ಆತ್ಮ ಪ್ರಕಾರ ನಾವೇನಂದ್ರೆ ನಡೆಯೋರಾಗಿರ್ಬೇಕು ಅಂತಂದರೆ ಆತ್ಮಿಕ ಒಂದು ವಿಚಾರಗಳನ್ನ ಆತ್ಮಿಕವಾದ ವಿಚಾರಕ್ಕೆ ಹೋಲಿಕೆ ಮಾಡಿ ಜ್ಞಾನಾನುಸಾರವಾಗಿ ಅಂದರೆ ನಾವು ದೇವರ ಒಂದು ವಾಕ್ಯದ ಪ್ರಕಾರ ನಡ್ಕೊಳೋದೇನ್ರಿ, ಅದು ಪವಿತ್ರ ಆತ್ಮನ ಅನುಸಾರವಾಗಿ ನಡೆಯುವಂಥ ಒಂದು ವಾರ್ತೆಗಳು ಅದರ. ಸೊ ಅದಕ್ಕೆ ಈ ಒಂದು ಸಹಾಯಕ ಈ ಒಂದು ಸಹಾಯಗಳನ್ನ ದೇವರು ಯಾರು ಕೊಡ್ತಾರೆ ಅಂದರೆ ಯಾ ಈ ಥರ ಮಕ್ಕಳು ದೇವರ ಒಂದು ವಾರ್ತೆಗಳ ಪ್ರಕಾರ ಅಧೀನ ನಡೆಯೋದಕ್ಕೆ ಮನಸ್ಸು ಮಾಡ್ತಾರೋ ಅವ್ರಿಗೇನು ಮಾಡ್ತಾರೆ ದೇವರು ಈ ಬನಾನ ಏನು ಮಾಡ್ತಾರೆ ಅವರು ಓದಿಸ್ಕೊಡ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಮಂಜುಳ ಅಷ್ಟರ್ ಸರೋಜ ಅಷ್ಟರ್ ಓದ್ಬೋದಾ?
ಇಲ್ಲ ಬ್ರದರ್, ಬುಕ್ ನನ್ನ ಹತ್ರ
ಬುಕ್ಕಿಲ್ವರಾ? ಓಕೆ
ಇಲ್ಲ ಇಲ್ಲ.
ಸರಿ. ಲಿಖಿತ ಬುಕ್ ಐತರ
ಅಂಕಲ್
ಓದ್ತೀರಮ್ಮ ವಾಲ್ಯೂಮ್?
ಅಂಕಲ್ ಎಲ್ಲಿಂದ?
ಪೇಜ್ ನಂಬರ್ 25 ನೋಡಮ್ಮ, 125 125
ಅಂಕಲ್
125 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಸೆಕೆಂಡ್ ಪ್ಯಾರಾಗ್ರಾಫ್ ಇರೋಣಮ್ಮ. ದೇವರ
ದೇವರ
ಈ
ಈ ಶಕ್ತಿಯು.
ಹಾಂ ಕರೆಕ್ಟ್.
ಓಕೆ ಅಂಕಲ್. ದೇವರ ಈ ಶಕ್ತಿಯು ಸಮಗ್ರ ಸಭೆಯಲ್ಲಿ ಅದೆ. ಆದಾಗ್ಯೂ ಪ್ರತಿಯೊಬ್ಬರೂ ಪವಿತ್ರ ಪ್ರಭಾವದಲ್ಲಿನ ತನ್ನ ಪಾಲನ್ನು ವ್ಯಕ್ತಿಗತವಾಗಿ ಆತ್ಮಿಕ ವಾಹಿನಿಯೊಂದಿಗೆ ತಮ್ಮ ವೈಯಕ್ತಿಕ ಸಂಬಂಧದ ನೆಲೆಯಲ್ಲಿ ಹೊಂದಿಕೊಳ್ಳುತ್ತಾರೆ. ಸತ್ಯವು ತಾನೇ ಸತ್ಯದ ಆತ್ಮನಲ್ಲಿನ ಪ್ರಮುಖ ವಾಹಿನಿಯಾಗಿದೆ. ಆದರೆ ಸತ್ಯದೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿರುವವರು ಮತ್ತು ಅದರ ಆತ್ಮವನ್ನು ಆ ಮಟ್ಟಕ್ಕೆ ಹೊಂದಿದವರು ಸಹ ಆತ್ಮನು ಸಹಾಯ ಮಾಡುವ ಮತ್ತು ಇತರರನ್ನು ಪ್ರಭಾವಗೊಳಿಸುವ ವಾಹಿನಿಯ ಮೂಲಕವೇ ವರ್ತಿಸುತ್ತಾರೆ.
ಓಕೆ ಥ್ಯಾಂಕ್ ಯು. ಸರಿ ನೋಡ್ಬೇಕಾದ್ರೆ ದೇವರು ಈ ಪವಿತ್ರ ಆತ್ಮನ ಯಾರಿಗೆ ಕೊಡೋದ್ರೆ ಈ ಎಂಟೈರ್ ಸಭೆಗೆ ಏನು ಮಾಡೋದ್ರೆ ಕೊಟ್ಟವ್ರೆ ಅದರ ಸರಿ ಎಂಟೈರ್ ಸಭೆಗೆ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಏನರ್ಥ ಎಲ್ಲರಿಗೂ ದೇವ್ರ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ ಅಂತಂದರೆ ಏನ್ರಿ ಆ ಇನಿಷಿಯಲ್ ಸ್ಟೇಜಲ್ಲಿರೋಂಥ ಒಂದು ಚಿಕ್ಕ ಅಂಶ ಅಂತ ಹೇಳ್ತಾರಲ್ಲ ಅದನ್ನು ಏನು ಮಾಡೋದು ದೇವ್ರು ಎಲ್ಲರಿಗೂ ಏನು ಮಾಡ್ತಾರೆ ಕೊಟ್ಟಿದ್ದಾರೆ ಅದರ. ಆದರೆ ಅಷ್ಟಿದ್ರೆ ಸಾಕ ಅಂತಂದರೆ ಇಲ್ಲ ರೀ, ಅಷ್ಟಿದ್ರೆ ನಮ್ಮ ಓಟನ್ ಓಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟಿದ್ರೆ ಲೋಕನೆಲ್ಲ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಏನ್ರಿ ಪವಿತ್ರ ಆತ್ಮನ ಹೆಚ್ಚಿಸ್ಕೊಳ್ಳೋಂಥದ್ದು ಯಾರಿಗೆ ಬಿಟ್ಟಿದ್ದು? ಒಬ್ಬೊಬ್ಬ ವ್ಯಕ್ತಿಗಳಿಗೇನ್ರಿ ಒಂದು ಬಿಟ್ಟಿದ್ದು. ಅವ್ರೇನು ಮಾಡಬೇಕು ಅಂದರೆ ದಿನನಿತ್ಯ ದೇವ್ರ ವಾಕ್ಯದ ಪ್ರಕಾರ ಅದೇ ಅಷ್ಟು ಅಧೀನವಾಗಿ ನಡ್ಕೊತಾರೋ ಅಷ್ಟೇ ಆ ಮನಸ್ಸನ್ನ ಏನು ಮಾಡ್ತಾರೆ ದೇವ್ರು ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಅದರ. ಸೊ ಅದು ನೋಡ್ಬೇಕಾದ್ರೆ ಈ ಒಂದು ಇನ್ಫ್ಲೂಯೆನ್ಸು ಇದನ್ನ ಡೆವಲಪ್ ಮಾಡ್ಕೊಳೋದು ಯಾರಿಗಪ್ಪ ಬಿಟ್ಟಿದ್ದು ಅಂದರೆ ಪ್ರತ್ಯೇಕ ಒಬ್ಬೊಬ್ಬ ವ್ಯಕ್ತಿಗೇನಾಗಿದೆ ಅದು ಬಿಟ್ಟಿದೆ ಅದರ. ಇದು ಹೇಗೆ ಡೆವಲಪ್ ಮಾಡ್ಕೊಳೋದು ಅಂದರೆ ನೋಡ್ಬೇಕಾದ್ರೆ ದೇವರು ಅದಕ್ಕೆ ಚಾನಲ್ಸ್ ಅಂತ ಇಟ್ಟವ್ರೆ, ಮೀಡಿಯಮ್ಸ್ ಅಂತ ಇಟ್ಟವ್ರೆ ಅದರ. ಒಂದು ಮೀಡಿಯಮ್ ಏನಂದರೆ ದೇವರ ಒಂದು ವಾಕ್ಯ, ಬೈಬಲ್ ಮುಖಾಂತರ ಏನು ಮಾಡ್ತಾರೆ ಅನೇಕ ವಿಚಾರಗಳನ್ನು ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಸೆಕೆಂಡ್ರಿ ಯಾರ ಮುಖಾಂತರ ತಿಳಿಸ್ಕೊಡ್ತಾರಪ್ಪ ಅಂದರೆ ಅನೇಕ ಸಹೋದರ ಸೋದುಗಳ ಮುಖಾಂತರ, ಒಳ್ಳೆಯ ವಾಕ್ಯಗಳನ್ನ ಕೇಳೋದ್ ಮುಖಾಂತರ, ಒಳ್ಳೆಯ ವಾಕ್ಯಗಳ ಪ್ರಕಾರ ನಡೆಯೋದ್ ಮುಖಾಂತರ ದೇವ್ರು ನಮ್ಗೇನಪ್ಪ ಕೊಡ್ತಾರೆ ಅಂದರೆ ಹೆಚ್ಚಿನಾದ ರೀತಿಯಲ್ಲಿ ಏನು ಮಾಡ್ತಾರೆ ಪವಿತ್ರಾತ್ಮ ನಮ್ಗೇನು ಮಾಡ್ತಾರೆ ಕೊಟ್ಟು ನಮ್ಗೆ ಇನ್ನೂ ಬಲವಾಗಿ ಏನು ಮಾಡ್ತಾರೆ ಸತ್ಯದಲ್ಲಿ ನಿಲ್ಲಿಸ್ತಾರೆ. ಓಕೆನಾ? ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್ ಯಾರು ಹತ್ತಿದ್ಯಾ ವಾಲ್ಯೂಮು? ಓದ್ದಿರೋ ಬ್ರದರ್ ಸಿಸ್ಟರ್ಸ್ ಹಾಂ ಅನ್ನಿಸ್ತು ಓದಿ.
ದೇವರ ಶಕ್ತಿ ಅಥವಾ ಆತ್ಮವು ಮಾನವರಿಗೆ ಅದೃಶ್ಯವಾಗಿವೆ, ಆದರೆ ಅದರ ಪರಿಣಾಮಗಳು ಸುಸ್ಪಷ್ಟವೂ ಗೋಚರವೂ ಆಗಿದೆ. ಇದನ್ನು ತಾಮ್ರದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಗೆ ಉದಾಹರಿಸಬಹುದು. ಅದು ಅದೃಶ್ಯವಾಗಿದೆ, ಆದರೆ ಕಾರೊಂದಕ್ಕೆ ಮೋಟಾರನ್ನು ಅಳವಡಿಸಲಾಗಿದ್ದು ಅದು ತನ್ನ ಬಾಹುಗಳಿಂದ ಅಥವಾ ಟ್ರಾಲಿಯಿಂದ ಆ ತಂತಿಯನ್ನು ಮುಟ್ಟಿದ ಕ್ಷಣ ಕಾರಿನ ಚಲನೆಯಲ್ಲಿ ಆ ಶಕ್ತಿಯು ಪ್ರಕಟಗೊಳ್ಳುತ್ತದೆ. ಅದೇ ವಿದ್ಯುತ್ ಶಕ್ತಿಯು ಬೇರೊಂದು ರೀತಿಯ ವ್ಯವಸ್ಥೆಯ ಮೂಲಕ ಕಾರಿನಲ್ಲಿ ಬೆಳಕನ್ನು ಉಂಟು ಮಾಡುತ್ತದೆ. ಅದೇ ವಿದ್ಯುತ್ ಶಕ್ತಿಯು ಮತ್ತೊಂದು ರೀತಿಯ ವ್ಯವಸ್ಥೆಯಿಂದ ಶಾಖೋತ್ಪತ್ತಿ ಉಂಟಾಗುತ್ತದೆ ಮತ್ತು ಬೇರೊಂದು ತಂತ್ರದ ಮೂಲಕ ಟೆಲಿಗ್ರಾಫ್ ಮತ್ತು ಟೆಲಿಫೋನ್ಗಳ ಮೂಲಕ ಸಂಪರ್ಕ ಸಾಧಿಸಬಹುದಾಗಿದೆ. ಇವೆಲ್ಲವೂ ಅದರ ಅನುಕೂಲಕರ ವ್ಯವಸ್ಥೆಗಳ ಆಶೀರ್ವಾದವಾಗಿವೆ. ಮತ್ತೊಂದು ರೀತಿಯಲ್ಲಿ ಕುರ್ಚಿಗಳಿಗೆ ವಿದ್ಯುತ್ ಪ್ರವಹಿಸುವಂತೆ ಮಾಡಿ ಆ ಮೂಲಕ ಮರಣವನ್ನುಂಟು ಮಾಡಬಹುದಾದ ಸಾಧನವನ್ನಾಗಿಯೂ ಇದನ್ನು ಬಳಸಬಹುದು. ಆದುದರಿಂದ ಪವಿತ್ರ ಆತ್ಮನು ದೇವರ ಆತ್ಮಿಕ ಪ್ರಭಾವ ಅಥವಾ ಶಕ್ತಿಯಾಗಿದೆ ಎಂದು ಚಲಿಸುತ್ತದೆ. ಅದು ಬೆಳಗಿಸುತ್ತದೆ, ಬಿಸಿಗೊಳಿಸುತ್ತದೆ ಮತ್ತು ತಮ್ಮಲ್ಲಿ ಯುಕ್ತವಾದ ಸ್ಥಿತಿ ಉಳ್ಳವರಿಗೆ ಆದೇಶಿಸುತ್ತದೆ ಮತ್ತು ಸೂಕ್ತವಾದ ವಾಹಿನಿಯ ಮೂಲಕ ತನ್ನ ಸಂಬಂಧಕ್ಕೆ ಕರೆತರುತ್ತದೆ. ಅದು ಇಚ್ಛಾಪೂರ್ವಕವಾಗಿ ಪಾಪ ಮಾಡುವವರಿಗೆ ಮರಣವನ್ನು, ಅಂದರೆ ಎರಡನೆಯ ಮರಣವನ್ನು ಉಂಟು ಮಾಡಬಹುದಾಗಿದೆ. ದೇವಜನರಲ್ಲಿ ಪ್ರತಿಯೊಬ್ಬರೂ ಸೂಕ್ತವಾದ ಸಾಧನ ಸಲಕರಣೆಯನ್ನು ಹೊಂದಿರುವುದು ಎಷ್ಟೋ ಅವಶ್ಯವಾಗಿದೆ ಮತ್ತು ಇದರ ಸೂಕ್ತವಾದ ಜೋಡಣೆಗಳು ಆತ್ಮನಿಂದ ತುಂಬಿಕೊಂಡಿರಬೇಕು ಮತ್ತು ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ಚಟುವಟಿಕೆಯಿಂದಿರುವಂತೆ ಮಾಡಬೇಕು ಎಂಬುದು.
ಥ್ಯಾಂಕ್ ಯು ಸರ್. ಸೊ ನೋಡ್ಬೇಕ್ರೆ ಈ ಪವಿತ್ರಾತ್ಮ ಕಣ್ ಕಾಣಿಸದಾ ಕೇಳ್ರಿ, ಕಣ್ ಕಾಣಿಸದಾ? ಹೋಲಿ ಸ್ಪಿರಿಟ್ ಯಾರಿಗ ಕಣ್ ಕಾಣಿಸದಾ?
ಇಲ್ಲ ಬ್ರದರ್,
ಇಲ್ಲ.
ಕಾಣಲ್ಲ.
ಹಾಂ, ಹೋಲಿ ಸ್ಪಿರಿಟ್ ಯಾರ ಕಣ್ಣಿಗೆ ಏನಾಗಲ್ಲ, ಕಾಣಿಸೋದಿಲ್ಲ. ಸರಿ, ಹೋಲಿ ಸ್ಪಿರಿಟ್ ಕಣ್ಣಿಗೆ ಕಾಣಿಸಲ್ಲ ಅಂತಂದ ತಕ್ಷಣ ಹೋಲಿ ಸ್ಪಿರಿಟ್ದು ಪ್ರಭಾವ ಅದು ಕೂಡ ಗೊತ್ತಾಗಲ್ವಾ?
ಗೊತ್ತಾಗುತ್ತೆ
ಗೊತ್ತಾಗ್ತದೆ ಅಂದ್ರ ಸರಿ.
ಗೊತ್ತಾಗುತ್ತೆ.
ಹಾಂ, ಗೊತ್ತಾಗ್ತದೆ, ವೆರಿ ಗುಡ್. ಅದಕ್ಕೆ ನೋಡ್ಬೇಕ್ರೆ ಈ ಪ್ಯಾರಾಗ್ರಾಫಲ್ಲಿ ಅದನ್ನ ಏನು ಮಾಡೋದು ಹೇಳಂತಲ್ವರ, ಪವಿತ್ರ ಆತ್ಮ ಏನಾಗಲ್ಲ, ಅದು ಕಣ್ಣು ಕಾಣಿಸಲ್ಲ. ಯಾಕಪ್ಪ ಕಾಣಿಸಲ್ಲ ಅಂದರೆ, ಹೆಂಗೆ ದೇವರು ಬಂದ್ಬಿಟ್ಟು ಏನ್ರಿ ಅದೃಶ್ಯ ಸ್ವರೂಪನೋ, ಯಾರ ಕಣ್ಣಿಗೆ ಏನಾಗಲ್ಲ ಅವ್ರು ಕಾಣಿಸೋದಿಲ್ಲೋ, ಆತನ ಶಕ್ತಿ ಕೂಡ ನೋಡ್ಬೇಕ್ರೆ ಇದು ಕಣ್ಣಿಗೆ ಕಾಣಿಸಿ ಅಂತ ಒಂದು ಅದ್ಭುತವಂತ ಒಂದು ವಿಚಾರ ರೀ ಅದರ. ಸರಿ, ಇದು ಕಣ್ಣಿಗೆ ಕಾಣಿಸೋದಲ್ಲ, ಮತ್ತೆ ಹೆಂಗೆ ಇದೆ ಅಂತ ಹೇಳಕ್ ಸಾಧ್ಯ ಅಂದರೆ ಅದನ್ನ ಪ್ರಭಾವವನ್ನು ನಾವೇನು ಮಾಡ್ಬೋದು ಕಂಡುಹಿಡಿಬೋದು ಅಲ್ವಾ. ಅದಕ್ಕೆ ಬ್ಯೂಟಿಫುಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ, ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ವರ. ನೋಡಿ, ಎಲೆಕ್ಟ್ರಿಸಿಟಿ ಯಾರಿಗಾರ ಕಣ್ಣು ಕಾಣಿಸದಾ? ಕರೆಂಟು ಕಣ್ಣು ಕಾಣಿಸದ ಯಾರಿಗಾರ?
ಇಲ್ಲ ರೀ.
ಯಾರಿಗೂ ಕಾಣಿಸಲ್ಲ ನೋಡಿ ಅಲ್ವರ. ಇವಾಗ ಎಲೆಕ್ಟ್ರಿಕ್ ವೈರ್ ರೋಡಲ್ಲಿ ಇಷ್ಟೊಂದು ವೈರ್ಗಳಿದೆ ಅಲ್ವರ, ಅದರಲ್ಲಿ ಕರೆಂಟ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ನಮ್ಮ ಕಣ್ಣಿಗೆ ಏನಾಗಲ್ಲ ಅದು, ಅದು ಕಾಣಿಸಲ್ಲ ಅದ್ರ. ಆದರೂ ಆ ವೈರಲ್ಲಿ ಏನಿದೆ, ಕರೆಂಟು ಇದೆ ಅಲ್ವರ. ಭಯಂಕರವಾಗಿದೆ ಪವರ್ ಏನಾಗಿದೆ, ಇದೆ ಭಯಂಕರ ಎನರ್ಜಿ ಏನಾಗಿದೆ ಅದಿದೆ ಅಲ್ವರ. ಸರಿ, ಇದು ಇದೆಯೋ ಇಲ್ಲೋ ಅಂತ ಹೆಂಗೆ ಕಂಡು ಹಿಡಿಯೋದು? ಕರೆಂಟ್ ಕಣ್ಣು ಕಾಣಿಸಲ್ಲ ಅಂತಂದ ತಕ್ಷಣ ಕರೆಂಟೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಅಂದಿಲ್ಲ ರೀ. ಅದನ್ನು ಹೆಂಗಪ್ಪ ಕಂಡು ಹಿಡಿಬೋದು ಅಂದರೆ, ಅದರ ಪ್ರಭಾವ ಯಾವ ವಸ್ತು ಮೇಲೆ ಬೀಳ್ತದೋ ಅದ್ರ ಮುಖಾಂತರ ಏನು ಮಾಡೋದು ಕಂಡು ಹಿಡಿಬೋದು, ಅದು ಆ್ಯಕ್ಚುಲಾಗಿ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಅಲ್ವರ. ಇದು ಪ್ರಭಾವ ಹೆಂಗಪ್ಪ ಅಂತಂದರೆ ನೋಡ್ರಿ, ಒಂದು ಎಲೆಕ್ಟ್ರಿಕ್ ಮೋಟರ್ಗೆ ಅದರ ಕರೆಂಟ್ ಕೊಟ್ಟರೆ ಏನಾಯ್ತದೆ, ಎಲೆಕ್ಟ್ರಿಕ್ ಮೋಟ್ರ್ ಆನ್ ಆಗ್ತದೆ. ಅದ್ರ ಮುಖಾಂತರ ಹೆಂಗೆ ಕಂಡು ಹಿಡಿಬೋದು ಅಂದರೆ, ಕಣ್ಣಿಗೆ ಕಾಣಿಸಿದಂಥ ಒಂದು ಎಲೆಕ್ಟ್ರಿಕ್ ಕರೆಂಟು ವೈರ್ಗಳ ಮುಖಾಂತರ ಬಂದು ಏನಾಗಿದೆ ಮೋಟ್ರಿಗೆ ಕರೆಂಟ್ ಆಗಿದ ತಕ್ಷಣ ಏನ್ತಾರೆ ಮೋಟ್ರ್ ಇವಾಗ ರನ್ ಆಗೋದಕ್ಕೆ ಏನಾಗ್ತಾರೆ, ಶುರು ಆಗ್ತಾರೆ. ಈ ಥರ ಲೈಟಿಗೆ ಲೈಟ್ ಕಂಡಕ್ಟರ್ ಲೈಟು ಉರಿದಕ್ಕೆ ಶುರು ಮಾಡ್ತಾರೆ. ಟಿ ವಿ ಅಂದ್ರ ಟಿ ವಿಯಲ್ಲಿ ಪ್ರೋಗ್ರಾಮ್ ಬರಬೇಕು ಅಂದರೆ ಏನು ರೀ, ಬರೀ ಟಿ ವಿ ಇದ್ಬಿಟ್ಟು ಸಾಕ ಅಂದರೆ, ಟಿ ವಿ ಜೊತೆ ಕರೆಂಟ್ ಏನಾಗಬೇಕು ಇರಬೇಕು ನೋಡಿ. ಟಿ ವಿಗೆ ಕರೆಕ್ಟಾಗಿ ಆನ್ ಆಗಿ ಮಾಡಿದಾನೆ, ಟಿ ವಿಲಿ ಏನಾಗೋದು ಪ್ರೋಗ್ರಾಮ್ಗಳು ಬರೋದಕ್ಕೆ ಶುರು ಆಗೋದು. ಅಂದರೆ ಇದೇ ರೀತಿ ದೇವರ ಪವಿತ್ರಾತ್ಮ ಕಣ್ಣಿಗೆ ಕಾಣಿಸಲ್ಲ ಅಂದ ತಕ್ಷಣ ದೇವ್ರ ಮಕ್ಕಳಲ್ಲಿ ಹೋಲಿ ಸ್ಪಿರಿಟ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಈ ಒಂದು ಪವಿತ್ರಾತ್ಮನ ಒಂದು ಏನ್ರಿ ಒಂದು ಅನ್ಯೋನ್ಯತೆ ಬರ್ತದೋ ಅವರಲ್ಲಿ ಖಂಡಿತವಾಗೂ ಈ ಪವಿತ್ರಾತ್ಮನ ಫಲಗಳೇನಾಗ್ತಾರೆ ಇರ್ತದೆ, ಅದು ಹೊರಗಡೆ ಏನಾಗ್ತಾರೆ ನೋಡ್ಸೋದಕ್ಕೆ ಶುರು ಆಗ್ತದೆ ಅದರ. ಸೊ ಮತ್ತೆ ಏನಪ್ಪ ಇದನ್ನ ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಇಲ್ಲ ಅಂತಂದರೆ ಐತರಿ. ಹೆಂಗೆ ಅಂತಂದರೆ, ಇವಾಗ ಎಲೆಕ್ಟ್ರಿಸಿಟಿ ಕರೆಂಟು ಕರೆಕ್ಟಾಗಿರೋಂಥ ಎಕ್ವಿಪ್ಮೆಂಟ್ಗಳಿಗೆ ಕರೆಕ್ಟಾಗಿರೋ ವೋಲ್ಟೇಜ್ ಏನು ಮಾಡ್ಬೇಕು ನಾವು ಕೊಡಬೇಕು ಅಲ್ವರ. ನೋಡ್ಬೇಕ್ರೆ 55 Hz ಅಲ್ವರ, ನೋಡ್ಬೇಕ್ರೆ 220 Volts ಕರೆಕ್ಟಾಗಿ ಮಾಡ್ಬೇಕು ನಾವು ಕೊಡಬೇಕು ಅದರ. ಎಲೆಕ್ಟ್ರಿಕ್ ಕಂಬದಲ್ಲಿ ಕರೆಂಟ್ ಇದೆ ಅದರ, ಅದೇ ಟ್ರಾನ್ಸ್ಫಾರ್ಮರಲ್ಲಿ ಎಷ್ಟಿದೆ ಕರೆಂಟು ಏನು ರೀ, ಅಲ್ಲಿ 240 220 ಇರಲ್ಲ ರೀ, 440 ಇರ್ತದೆ ರೀ ಅದರ ಕರೆಂಟ್. ಅಲ್ಲಿ ಜೋರಾಗಿದೆ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲಿ ತೊಗೊಂಡು ಟಿ ವಿ ಹಾಕಿದ್ರೆ ಏನಾಗ್ತದೆ, ಡಮ್ ಅಂತ ಹೊಡೆದೋಗ್ಬಿಡ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಪರ್ಟಿಕ್ಯುಲರ್ ಏನ್ರಿ ಕೆಪಾಸಿಟಿಯಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕು ಅಂದ್ಕೊಡ್ಬೇಕು. ಅದನ್ನು ಮಿಸ್ಯೂಸ್ ಮಾಡಿದ್ರೆ ಏನಾಗ್ತದೆ ಅಂತಂದರೆ ತಕ್ಕಂತೆ ಏನಾಗ್ತದೆ ಕರೆಂಟ್ ಹೊಡಿತಾರೆ. ಇದೇ ರೀತಿ ದೇವರ ಪವಿತ್ರ ಆತ್ಮನಿಗೆ ಒಳಗಾಗಿ ನಾವೇನಾಗಿರ್ಬೇಕು, ದೇವರಿಗೆ ವಿಧೇನ ಆಗಿರಬೇಕು. ಇದಕ್ಕೆ ವಿರುದ್ಧವಾಗಿ ನಡ್ಕಂತೀರಿ ಅಂತಂದರೆ, ಪವಿತ್ರ ಆತ್ಮ ನಿಂದಿಸ್ತೀರಿ ಅಂತಂದರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಹಾಂ, ನೀವು ಇಹಲೋಕದಲ್ಲಾಗಲಿ ಬರುವಂಥ ಲೋಕದಲ್ಲಾಗಲಿ ನೀವು ಯಾರ ವಿರುದ್ಧ ತಪ್ಪು ಮಾಡಿದ್ರೆ ಏನಾಗ್ತದೆ ನಿಮಗೆ ಕ್ಷಮಾಪಣೆ ಇದೆ. ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾಡಿದ್ರೆ ಅದೇನಿಲ್ಲಂತೆ, ಅದಕ್ಕೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಇದು ದೇವರಿಂದ ಬರೋಂಥದ್ದು ರೀ ಅದರ. ಸದ್ಕೊಂಡ್ಬೇಕ್ರೆ ಇದು ವಿರುದ್ಧವಾಗಿ ನೀವು ತಪ್ಪು ಮಾಡಿದ್ರೆ, ಯಾರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಂಗೆ ದೇವ್ರಿಗೆ ಏನು ಮಾಡಿದಂಗೆ ಅಲ್ಲಿ ವಿರುದ್ಧವಾಗಿ ತಪ್ಪು ಮಾಡಿದಂಗೆ. ಅದಕ್ಕೆ ಯೇಸು ಕ್ರಿಸ್ತು ಇಸ್ರೇ ಜನಗಳಿಗೆ ಏನು ಮಾಡ್ತಾರೆ ಈ ಮಾತನ್ನು ಹೇಳ್ತಾರೆ. ಯಾಕಪ್ಪ ಹೇಳ್ತಾರೆ ಅಂದರೆ, ಇಸ್ರೇಲ್ ಜನಗಳು ಅನ್ಯ ಜನಗದ ಅಲ್ಲ ರೀ, ಅನ್ಯ ಜನಗದ ಹೋಲಿಸ್ಬಿಟ್ರೆ ಗೊತ್ತಿಲ್ಲ ಬಿಡ್ರಿ. ಅವ್ರ ಇಸ್ರೇಲ್ ಜನಗಳು ಮಾಡೋರೆ ದೇವರ ಒಂದು ಹೋಲಿ ಸ್ಪಿರಿಟ್ ಏನು, ಅದು ಪವರ್ ಏನು ಅಂತ ಕ್ಲೀನಾಗಿ ನೋಡೋರೆ. ಫಾರೋನ್ಗೆ 10 ಉಪದ್ರವಗಳು ಕೊಟ್ಟಿದ್ದು, ಕೆಂಪು ಸಮುದ್ರ ವಿಭಾಗಿಸಿದ್ದು, ಇಸ್ರೇಲ್ ಜನಗಳನ್ನ ಎಲ್ಲ ದಾಟಿಸ್ಕೊಂಡು ಕನಾನ್ ದೇಶಕ್ಕೆ ಕರ್ಕೊಂಬಂದಿದ್ದು, ಇನ್ನೂ ಅನೇಕ ಅದ್ಭುತಗಳು ನೋಡ್ಬೇಕಾದ್ರೆ ಇವೆಲ್ಲ ಕಣ್ಣು ಮುಂದೆ ಆಗಿರೋಂಥ ಸಾಕ್ಷಿಗಳು. ಏನಕ್ಕೆ ಇವೆಲ್ಲ ಬಂದ್ಬಿಟ್ಟು ದೇವರ ಒಂದು ಅದ್ಭುತ ಒಂದು ಶಕ್ತಿನ ದೇವರೇ ಮಾಡಿರೋದು ಮಾಡಿರೋದು ಅಂತ ಬಿಡಲ್ಲ. ಅದು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೇನಿಲ್ಲ ಕ್ಷಮಾಪಣೆ ಇಲ್ಲ. ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಕರೆಂಟ್ ಕಂಬನ ಹಿಡ್ಕೊತೀನಿ ಅಂದರೆ ಏನಾಯ್ತದೆ, ಶಾಕ್ ಹೊಡೆದು ಹೇಳ್ತಾರೆ ಅಲ್ಲ, ಸತ್ತೋಗ್ಬಿಡ್ತೀವಿ. ಅದೇ ರೀತಿ ಏನ್ರಿ, ನಾವು ದೇವ್ರ ಹೋದಾಗೆ ತಪ್ಪು ಮಾಡಿದಾಗ ಪವಿತ್ರ ಆತ್ಮಲೆ ಗೊತ್ತಿಟ್ಕೊಂಡು ತೊಳೆದುಕೊಂಡು ಹೊಂದ್ಕೊಂಡು ಏನ್ರಿ ಪಾಪ ಮಾಡಿದ್ರೆ, ಏನ್ರಿ ಬೇಕಂದು ಪಾಪ ಮಾಡಿದ್ರೆ ಎಲ್ಲಿ ಮತ್ತೆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಬೈ ಬೈ ಯಾಕೈತಲ್ಲ ಬಿಡಿ, ಓದನ ಎಲ್ಲಿ ಹಿಬ್ರಿಯರ್ ಬಂದ ಪತ್ರಿಕೆ 10ನೇ ಅಧ್ಯಾಯ ಹಿಬ್ರಿಯರು 10:26 ಓದಿ.
ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನಾವ ಯಜ್ಞವು ಇರುವುದಿಲ್ಲ.
ನೋಡೋಣ, ಬೇಕೆಂದು ಪಾಪ ಮಾಡಿದರೆ ಅದರ ಅದಕ್ಕೇನಿಲ್ಲ, ಮತ್ತೆ ಅದಕ್ಕೆ ಯಾವ ಪರಿಹಾರ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ದೇವರು, ತಕ್ಕಂಥ ಶಿಕ್ಷೆ ಏನು ಮಾಡ್ತಾರೆ ದೇವರು ಕೊಟ್ಟೆಗೆ ಕೊಡ್ತಾರೆ. ಅದರ ಯಾಕಂದರೆ ಶಿಕ್ಷೆ ಕೊಡ್ದಿರೋಂಥವ್ರು ಯಾರಂತೆ ಬೈಬಲಲ್ಲಿ, ಶಿಕ್ಷೆ ಯಾರು ಕೊಡ್ತಾರಂತೆ ಗೊತ್ತಿದೆಯಲ್ಲ, ಯಾರು ಯಾರು ಕೊಡ್ತಾರೆ?
ದೇವ್ರ ಮಕ್ಕಳಿಗೆನೆ
ಹಾಂ
ತುಂಬಾ ಪ್ರೀತಿ.
ಅಲ್ವರ, ತುಂಬ ಪ್ರೀತಿಸೋರಿಗೆ ತಂದೆ ಮಗನಿಗೆ ಏನು ಶಿಕ್ಷೆ ಕೊಡ್ತಾರೆ, ತುಂಬ ಪ್ರೀತಿಸ್ತಾರೆ, ಎಲ್ಲ ಹಾಳಾಗ್ಬಾರ್ದು ಅಂತಂದ್ಬಿಟ್ಟು. ಅಂದ್ರೆ ಅದೇ ರೀತಿ ಶಿಕ್ಷಿಸ್ತಾರೆ ಅಂತಂದರೆ ನಾವು ಸಂತೋಷ ಪಡ್ಬೇಕು, ಯಾಕಂದರೆ ನಾವು ಇನ್ನೂ ದೇವ್ರ ಮಕ್ಳು ಏನಾಗಿದ್ದೀರಿ ಆಗಿದ್ದೀರಿ ದೇವ್ರ ಎಣಿಕೆಯಲ್ಲಿದ್ದೀರಿ ಅಂತಂತ ಅರ್ಥ ರೀ. ಆದರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತದವ್ರಗಳೇ ಏನಪ್ಪ ಹೇಳ್ತಾರೆ, ನಾವು ಬೇಕೆಂದು ಪಾಪ ಮಾಡಿದ್ರೆ ಆ ಪಾಪಕ್ಕೇನಿಲ್ಲ ಕ್ಷಮಾಪಣೆ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ ರೀ. ಅದ್ರಿಗೆ ದೇವ್ರು ಏನು ಮಾಡ್ತಾರೆ, ಆದಷ್ಟು ಕರೆಕ್ಷನ್ ಏನು ಮಾಡ್ತಾರೆ ಮಾಡ್ತಾರೆ. ಇನ್ನೊಂದು ವಾಕ್ಯ ಹೌದನ ಇಲ್ಲಪ್ಪ ಅಂತಂದರೆ ಇದೆ ಏನ್ರಿ, ಎರಡನೇ ಮಾಡೋದ್ ಬಗ್ಗೆ ನೋಡ್ತೀನಿ. ಇಲ್ಲಿ ಇಬ್ರಿಯರು 6ನೇ ಅಧ್ಯಾಯ 4:5-6.
ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ
ಯಾಕಂದರೆ
ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ.
ನೋಡ್ರ ಏನ್ತಾರೆ, ಯಾಕಂದ್ರೆ ಹೇಳ್ತಾರೆ ಯಾರೋ ಒಬ್ರು ಒಂದ್ಸತಿ ಜ್ಞಾನ ಪ್ರಕಾಶವನ್ನು ಹೊಂದಿ ಅಲ್ವರ, ಏನ್ರಿ ಪರಲೋಕದಿದ್ದಂಥ ದಾನದ ಅನುಭವವನ್ನು ಏನ್ರಿ ಹೊಂದಿದವರು
ಅನುಭವಿಸಿ
ಅಲ್ರ. ಏನ್ರಿ ಮೊದಲನೇದು ಹೇಳ್ತಾರೆ, ನಿಮ್ಮ ಏನ್ರಿ ಐಸ್ ಆಫ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಬಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅಂತಂದ್ರೆ ನಮ್ಮ ಕಣ್ಗಳು ಏನ್ ಮಾಡಿದ್ರು ದೇವರು ತೆರೆದಿರೋದು ಅಲ್ವರ. ಇವಾಗ ಸತ್ಯಗಳು ಕೇಳಿ ನಮ್ಮ ಕಣ್ಗಳು ಏನಾಗವೆ, ತೆರೆಯಲ್ಪಟ್ಟೈತೆ. ನಮ್ಗೆ ಇವೆಲ್ಲ ಸತ್ಯ ಗೊತ್ತಿತ್ತಾ, ಗೊತ್ತಿರಲ್ಲ ಅಂತೀನಿ. ಇವಾಗ ಸತ್ಯ ಕಡಿಮೆ ನಮ್ಮ ಕಣ್ಗಳು ತೆರೆದಿದೆ. ಎರಡನೇದು ಏನಪ್ಪ, ಪರಲೋಕದಿಂದ ಅಂತ ದಾನದ ಅನುಭವವನ್ನು ಹೊಂದಿ. ಪರಲೋಕದಿಂದ ಬಂದಿದ್ದ ದಾನ ಏನು, ಪಾಪ ಕೊಡೋಂಥ ಸಂಬಳ ಏನ್ರಿ, ಏನು ಪಾಪ ಕೊಡೋ ಸಂಬಳ ಏನು, ಮರಣ ಅಲ್ವರ. ಆಮೇಲೆ ದೇವರ ಉಚಿತಾರ್ಥ ವರ ಏನಂತೆ,
ಕೃಪೆ
ಹಾಂ
ನಮ್ಮ ಕ್ರಿಸ್ತನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ
ಹಂಗ ಹೇಳ್ತಾರೆ ಬೈಬಲಲ್ಲಿ.
ಉಚಿತದ ಉಚಿತಾರ್ಥ ವರದು
ಹಾ
ಜೀವ
ಏನ
ನಿತ್ಯ ಜೀವ ನಿತ್ಯ
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 ಜೀವ
ಜೀವ
ರೋಮಾಪುರದಲ್ಲಿ 6:23 ಓದಿ. Romans 6:23 ಯಾರಾದ್ರು ಓದ್ರಿ, ಅಲ್ಲಿ ಮಂಜುಳಾ ಅಷ್ಟರ್ ಓದ್ರಿ, ಇಲ್ಲ ಸರೋಜ ಅಷ್ಟ ಓದಿ. ಸರಿ ಬೇರೆ ಯಾರೋ ಓದ್ರಿ. ಹಾಂ
ಯಾಕೆಂದರೆ ಪಾಪವು ಕೊಡುವ
ಪಾಪವು ಕೊಡುವ
ಸಂಬಳ
ಸಂಬಳ ಮರಣ.
ಓದಿ ಮಂಜುಳಷ್ಟು ಓದಿ ಓದಿ. ಹಾಂ
ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ.
ನೋಡ್ರ ಉಚಿತಾರ್ಥ ವರ ಏನಪ್ಪ ಅಂದ್ರೆ ಆ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ದೇ ನಮ್ಗೆ ಏನ್ ಕೊಡ್ತೀನಿ ಹೇಳಿದ್ರೆ ನಿತ್ಯ ಜೀವ. ಅದರ ಈ ಒಂದು ಏನ್ರಿ ದಾನದ ಅನುಭವವನ್ನು ನೋಡಿ, ಪರಲೋಕದಿಂದ ಆಗುವಂಥ ಒಂದು ಏನ್ರಿ
ಅನುಭವ
ದಾನ ಅಂತ ಹೇಳ್ತಾರೆ. ಏನದು ಪರಲೋಕದಿಂದ ಬಂದಿದ್ದ ದಾನ, ಅಲ್ವರಾ ಏನ್ರಿ, ಅದೇ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲ್ಪಟ್ಟಿರೋದು. ಆಮೇಲೆ ಏನ್ರಿ ಪವಿತ್ರಾತ್ಮದಲ್ಲಿನ್ರಿ ಹಾಂ ಪಾಲ್ಗರಾಗಿರೋದು ಅಲ್ವರ. ಹಂಗ್ರಿ ಯಾವಾಗ ಹೋಲಿಸ್ಬಿಟ್ಟು ಕೊಡೋದು ಯಾವ ಏನ್ರಿ, ನಮಗೆ ಸತ್ಯದಲ್ಲಿ ತಕ್ಷಣ ಹೋಲಿಸ್ಬಿಟ್ಟು ಕೊಡೋದ್ರಿ. ಯಾವಾಗ ನಮ್ಮನ್ನು ನಾವೇ ದೇವರಿಗೆ ಅರ್ಪಿಸ್ತಿರೋ, ಈಗೋ ದೇವರೇ ನಾನು ನಿನ್ನ ಚಿತ್ತ ನೆರವೇರಿಸ್ತೀನಿ, ಲೋಕಕ್ಕೋಸ್ಕರ ಸಾಯ್ತೀನಿ, ಈ ಲೋಕದ ಒಂದು ಜೀವಿತನ ಪರಲೋಕ ಜೀವಿತಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂತ ಹೇಳ್ತಾರೋ ಅವಾಗ ದೇವ್ರನ್ನ ಕೊಡ್ತಾರೆ. ಓಲಿ ಸ್ಪಿರಿಟ್ ಕೊಡು, ಪವಿತ್ರಾತ್ಮ ಕೊಟ್ಟದ್ದು. ಪವಿತ್ರ ಆತ್ಮ ಕೊಟ್ಮೇಲೆ ಏನಾಗ್ತದೆ, ವಾಕ್ಯದ ಶ್ರೇಷ್ಠತೆ ಏನ್ರಿ ಹಾ ಅಲ್ವಾ. ಅದಿತ್ತು ಏನು ವಾಕ್ಯದ ಶ್ರೇಷ್ಠತೆ, ನಮಗೆ ಓಲಿ ಸ್ಪಿರಿಟ್ ಕೊಟ್ಮೇಲೆ ವಾಕ್ಯದಲ್ಲಿ ಎಷ್ಟೋ ವಿಚಾರಗಳು ನಮ್ಗೆ ಏನಾಗ್ತದೆ ಅರ್ಥ ಆಗಕ್ಕೆ ಶುರು ಆಗ್ತಾರೆ ನೋಡ್ರಿ ಇದನ್ನ. ಅಲ್ವರ ಮೊದಲು ಅರ್ಥ ಆಗೋದಿಕ್ಕೂ ಪವಿತ್ರ ಆತ್ಮನ ಅನ್ನೇ ಹೊಂದಿದ ಮೇಲೆ ನಾವು ವಾಕ್ಯಗಳ ಅರ್ಥ ಆಗಕ್ಕೆ ಏನಂತಾರೆ ತುಂಬ ವ್ಯತ್ಯಾಸ ಇರ್ತದ್ರಿ. ನಮ್ಮ ಲೈಫಲ್ಲಿ ಏನಾಗ್ತಾರೆ ಬದಲಾವಣೆಗಳು ಕಾಣ್ತಾರೆ ನೋಡಿರ್ತೀನಿ. ಆಮೇಲೆ ಇದೆಲ್ಲ ಅನುಭವಿಸಿದ ಮೇಲೆ ಮುಂದೆ ಬರೋಂಥ ಯುಗಗಳ ಏನ್ರಿ ಬಲತ್ವವನ್ನು ಏನು ಮಾಡೋದು ಅನುಭವಿಸಿರೋದು. ಮುಂದೆ ಬರುವಂಥ ಯುಗ ಯಾವುದು, ಮುಂದೆ ಯಾರು ಯುಗ ಬರ್ತಾರೆ, ಯಾರು ಆಡಳಿತ ಬರ್ತಾರೆ, ಯಾರು ರಾಜ್ಯ ಬರ್ತದೆ?
ಕ್ರಿಸ್ತನ ರಾಜ್ಯ
ದೇವರ ರಾಜ್ಯ
ಹಾಂ, ಕ್ರಿಸ್ತ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣುವಂಥ ರೀತಿಯಲ್ಲಿ ಸ್ಥಾಪನೆ ಆಗ್ತದೆ. ಅದರ ಆ ಒಂದು ರಾಜ್ಯದಲ್ಲಿ ಏನು ಬಲ ಇರ್ತದೆ, ಏನು ಶಕ್ತಿ ಇರ್ತದೆ, ನಾವು ಆಡಿ ಇವಾಗ ಏನು ಮಾಡ್ಬಿಡಿದಿರಿ, ಕ್ಲೀನಾಗಿ ಕಣ್ಕೊಂಬಿಡಿದಿರಿ, ತಿಳ್ಕೊಂಬಿಡಿದಿರಿ, ಅರ್ಥಕೊಂಬಿಡಿದಿರಿ. ಅದರ ಮುಂದಕ್ಕೆ ಸ್ಯಾಮ್ಸನ್ನು ಡೇವಿಡ್ಡು ಮೋಸಸ್ಸು ಎಲ್ಲ ಎದ್ ಬರ್ತಾರ
ಬರ್ತಾರೆ.
ಬರ್ತಾರೆ. ಇದನ್ನ ನಾವು ಇವಾಗೇ ನಾವು ಕಣ್ಣು ಹಿಡ್ಕೊಂಬಿಡ್ತೀರಿ, ಇದು ಯಾರಿಗೂ ಗೊತ್ತಿಲ್ಲ. ಅದರ ಅಂದರೆ ಇವೆಲ್ಲ ತಿಳಿದಿದ ಮೇಲೆ ಭ್ರಷ್ಟರಾದರೆ ಇಂಥವರಲ್ಲಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಹಾಗಂದ್ರೆ ಏನಾಗ್ತಾ, ನಾವು ಭ್ರಷ್ಟರಾಗ್ಬಿಟ್ರು ಸರಿ ನಮ್ಮಲ್ಲಿ ಮಾನಸಾಂತರ ಆಗ್ತಾ ಇರಬೇಕ್ರಿ. ಆದರೆ ನಮ್ಮಲ್ಲಿ ಏನ್ರಿ ಮಾನಸಾಂತರ ಹುಟ್ಟಿ ಭ್ರಷ್ಟರಾಗ್ಬಿಟ್ರೆ, ಮಾನಸಾಂತರ ಹುಟ್ಟಿದ್ರೆ ಭ್ರಷ್ಟರಾಗ್ಬಿಟ್ರೆ ಏನಪ್ಪಾ ಇವ್ರ ಗತಿ ಏನಪ್ಪಾ ಅಂದರೆ ಇಂಥವ್ರು ಎರಡನೇ ಮರಣಕ್ಕೆ ಹೋಗ್ತಾನೆ. ಯಾಕಂದ್ರೆ ಇವ್ರು ಬೇಕು ಅಂತ ಅಂದ್ಬಿಟ್ಟು ಕ್ರಿಸ್ತನ್ ಏನು ಮಾಡೋದು ತನ್ನ ಮಗನ್ನ ಶಿಲುಬೆಗೆ ಏನು ಮಾಡಂತೆ ಹಾಕದಂತೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೇ ಇಂಥವ್ರು ಎಲ್ಲಪ್ಪ ಹೋಗ್ತಾರೆ ಎರಡನೇ ಮರಣ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನು ಅದಕ್ಕೆ ಅಪೋಸ್ತಲ ಪೌಲ್ ಹೇಳೋದು ಅದರ ಪವಿತ್ರ ಆತ್ಮನ ಏನು ಮಾಡ್ಬಿಡಿ ನೀವು ನಂದಿಸ್ಬಿಡಿ, ಆಟ ಆಡ್ಬಿಡಿ ಅಂತ ಹೇಳ್ದಂಗೆ. ಅದರ ಹೋಲಿ ಸ್ಪಿರಿಟ್ ಕೊಟ್ಟಾರ ಅಂದರೆ ಅದು ತಕ್ಕಂತೆ ಯೋಗ್ಯವಾಗಿ ಏನು ಮಾಡ್ರಿ ನೀವು ಸತ್ಯದಲ್ಲಿ ಬದುಕಿ. ಸುಮ್ಮನೆ ಏನೋ ಬೇಕಾಬಿಟ್ಟಿ ಕಾಡಾಚಾರ ಇದೇ ಥರ ಇದ್ದರೆ ಏನ್ರಿ ದೇವ್ರು ಸುಮ್ಮನೆ ಬಿಡಲ್ಲ. ಅದು ತಕ್ಕಂತ ಏನು ಮಾಡ್ತಾರೆ, ಶಿಕ್ಷೆಗಳನ್ನ ಕೊಟ್ಟು ಏನು ಮಾಡ್ತಾರೆ ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಹತ್ರ ಇದೆ? ನವಿತಾ ಅಷ್ಟೋ ಓದಿ.
ಈ ಉಲ್ಲೇಖಗಳಿಗೆ ಸಂಬಂಧಿಸಿದ ಯಾವುದು ಪವಿತ್ರಾತ್ಮನನ್ನು ಮತ್ತೊಬ್ಬ ಸಹಾಯಕ ಅಥವಾ ಸಮಾಧಾನದಾಯಕ ಅಥವಾ ಬಲಗೊಳಿಸುವಾತನು ಆಗಿದ್ದು, ಆತನು ಮತ್ತೊಬ್ಬ ದೇವರು ಅಂದರೆ ತ್ರಯೇಕತ್ವದ ದೇವರುಗಳಲ್ಲಿ ಒಬ್ಬನು ಎಂಬ ಅರ್ಥವನ್ನು ಸೂಚಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈ ಸಂಬಂಧಗಳು ಸಮಾಧಾನ ಪಡಿಸುವ ಅಥವಾ ಸಹಾಯ ಮಾಡುವ ಪವಿತ್ರಾತ್ಮನು ತಂದೆಯ ಆತ್ಮವಾಗಿದ್ದಾನೆ ಮತ್ತು ಮಗನ ಆತ್ಮವಾಗಿದ್ದಾನೆ ಎಂಬುದನ್ನು ತೋರಿಸುತ್ತವೆ. 18 ಮತ್ತು 23ನೇ ವಚನಗಳಲ್ಲಿ ತಂದೆ ಮತ್ತು ಮಗನು ಆತ್ಮನ ಮೂಲಕವಾಗಿ ಸಭೆಯನ್ನು ಬಲಪಡಿಸುವವರು ಮತ್ತು ಅದಕ್ಕೆ ಮಾರ್ಗದರ್ಶನವನ್ನು ನೀಡುವರು, ಸಮಾಧಾನ ಪಡಿಸುವವರು ಎಂದು ಉಲ್ಲೇಖಿಸಲಾಗಿದೆ. ಆದುದರಿಂದ ನಮ್ಮ ಕರ್ತನು ಪುನಃ, ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ, ಮತ್ತಾಯಿ 22:20 ಎಂದಿದ್ದಾನೆ. ಆದರೆ ಇದು ಪವಿತ್ರಾತ್ಮನ ರೂಪದಲ್ಲಿಯೇ ಹೊರತು ಶಾರೀರಿಕವಾದ ರೀತಿಯಲ್ಲ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ಅದರ ತದ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಪವಿತ್ರಾತ್ಮ ಅಂತ ಹೇಳ್ಬೇಕಾದ್ರೆ ನಾವೇನು ತಿಳ್ಕೊಬಾರ್ದು, ಇದೇನೋ ಒಂದು ತ್ರಯಕತ್ವ, ಆ ತ್ರಯಕತ್ವದಲ್ಲಿ ಇವರು ಒಬ್ರು ದೇವರು ಅಂತ ಏನ್ ಮಾಡಕ್ಕೋಗ್ಬಾರ್ದು, ತಿಳ್ಕೊಳಕ್ ಹೋಗ್ಬಾರ್ದು ಅಂತ ನೋಡ್ತೀವಿ. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವರ ಆ ತ್ರಯಕತ್ವ ಪಾಠ ನಾವೇನು ಮಾಡಿದ್ರಿ, ಬೇಸಿಕ್ ಕ್ಲಾಸ್ ನೋಡ್ಬಿಡ್ತೀರಿ ಅಲ್ವರ. ನೋಡ್ಬೇಕಾದ್ರೆ ಏನ್ರಿ ಇದು ಒಬ್ರು ದೇವರಲ್ಲ ರೀ, ಇದು ದೇವರಿಂದ ಬರುವಂಥ ಶಕ್ತಿ. ಅದರ ದೇವರಿಂದ ಬರುವಂಥ ಶಕ್ತಿ ದೇವರಾಗ್ಬಿಡ್ತದ? ಅವರ ಖಂಡಿತವಾಗೂ ದೇವರಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಏನಕ್ಕಪ್ಪ ದೇವರು ಇದು ಕೊಟ್ಟವ್ರೆ ಅಂತಂದರೆ, ದೇವರೇ ತಾನೇ ನಮ್ಮ ನಡುವೆ ಬಂದು ಅವ್ರು ವಾಸ ಮಾಡೋಕ್ಕಾಗಲಿ ನಮಗೆ ಸಹಾಯ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ಏನ್ರಿ ಇನ್ಫ್ಲೂಯೆನ್ಸ್ ಏನು ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ. ಅದರ ಹೆಂಗೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಈಗ ಪರಲೋಕದ ದೂತರುಗಳಿದ್ದಾರಾ, ದೇವರು ದೂತರುಗಳನ್ನ ಮನುಷ್ಯನ ನಡುವೆ ಕಳಿಸ್ಕೊಡ್ತಾರಾ? ಅದರ ಸರಿ, ಹಳೆ ಕಾಲದಲ್ಲಿ ಏನು ಮಾಡೋರು ದೂತರುಗಳನ್ನ ಕಳ್ಸ್ಕೊಬಿಟ್ಟು ಅವ್ರ ಮುಖಾಂತರ ಮಾತಾಡೋರು. ಸ್ಯಾಮ್ಸನ್ ಅವ್ರ ತಂದೆ ತಾಯಿಗೆ ಬಂದು ಮಾತಾಡೋದು, ಗಿಡಿಯೋನಿಗೆ ಮಾತಾಡೋದು, ಜೋಶುವಿಗೆ ಮಾತಾಡೋದು, ಮೋಸೆಸ್ಗೆ ಮಾತಾಡಿದ್ರು, ಅಬ್ರಾಮ್ ಮಾತಾಡಿದ್ರು. ನಮಗೆ ದೇವತರು ಬಂದು ಮಾತಾಡ್ತಾರಾ? ಯಾಕೆ ನಮಗೆ ದೇವದೂತರು ಬಂದು ಮಾತಾಡಂತ ಅವಶ್ಯಕತೆ ಇಲ್ಲ. ಯಾಕೆ ಅಲ್ಲ ಬುದ್ಧಾರ, ಅವ್ರ ಹತ್ರ ಮಾತಾಡೋದು ನಮ್ಮ ಹತ್ರ ಯಾಕೆ ಮಾತಾಡಲ್ಲ ಅಂದ್ರೆ, ಅವ್ರ ಹತ್ರ ಏನ್ ಮಾತಾಡೋರೆ, ಯಾರ ಬಗ್ಗೆ ಮಾತಾಡೋರೆ, ಅವ್ರ ಹತ್ರ ಎಲ್ಲ
ವಿಷ್ಣು
ಮಾತಾಡಲ್ಲ,
ಬಗ್ಗೆ ಇದನ್ನು
ನಮ್ಮ ಬಗ್ಗೆನೆ ಮಾತಾಡ್ಬಿಟ್ಟವ್ರೆ, ಬರೆದು ಬಿಟ್ಟು ಬುಕ್ಕಲ್ಲಿ ಬರ್ದಿಕ್ ಬಿಟ್ಟವ್ರೆ. ಇವಾಗ ಇನ್ನೇನು ಬೇಕು ನಮಗೆ, ಏನೆಲ್ಲ ಬೇಕೋ ನಮ್ಮ ಹತ್ರ ಏನೆಲ್ಲ ಮಾತಾಡಬೇಕಾಗಿತ್ತು ಫಸ್ಟ್ ಟೈಮ್ ಮಾಡ್ಬಿಟ್ರೆ, ಮಾತಾಡ್ಬಿಟ್ಟು ರೆಕಾರ್ಡ್ ಮಾಡಿ ಬುಕ್ಕಲ್ಲಿ ಇಟ್ಬಿಟ್ಟು ತಿರ್ಗ ತಿರ್ಗ ಒಂದು ಮಾತಾಡೋ ಅಂತಂದ್ರೆ ಅಲ್ಲ ಆಯ್ತದ? ಅದು ಗೊತ್ತು, ಮುಂದೆ ಬರೋ ದಿನಗಳಲ್ಲಿ ದೇವದೂತರನ್ನ ಕಳಿಸಿ ಮನುಷ್ಯ ನಡುವೆ ಮಾತಾಡೋಂಥ ಒಂದು ಸನ್ನಿವೇಶಗಳು ಇರೋದಿಲ್ಲ. ಅವಾಗ ಏನು ಮಾಡಬೇಕು, ಅವ್ರಿಗೆಲ್ಲ ಆಲ್ರೆಡಿ ನಾನು ಏನು ಮಾಡಬೇಕು, ಮಾತಾಡ ರೆಕಾರ್ಡಿಂಗು ಕೊಡಬೇಕು ಅಂತ ಏನು ಮಾಡೋದಂದರೆ, ಎಲ್ಲ ಬೈಬಲ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟವ್ರೆ. ನಾವೇನು ಮಾಡಬೇಕು ಅಂದರೆ, ಅದ್ರಲ್ಲಿ ಓದ್ಬಿಟ್ಟು ನಮ್ಮ ವಿಚಾರದಲ್ಲಿ ಏನಪ್ಪ ಚಿತ್ತ ದೇವ ಚಿತ್ತ ನಾವೇನು ಮಾಡ್ಕೊ, ಇವಾಗ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತ್ರಿ ಅಷ್ಟೇ. ಅಂದರೆ ಅದೇ ನೋಡ್ಬೇಕಾರೆ ಏನಪ್ಪ ಅಂತ ಹೇಳೋದು ಅಂತಂದರೆ, ಏನ್ರಿ ಕ್ರಿಸ್ತನ್ ಹೇಳ್ತಾರಲ್ಲ ಯುಗದ ಸಮಾಪ್ತಿಯವ್ರಿಗೆ ಏನು ಮಾಡ್ತೀನಿ ಜೊತೆಗೆ ಇರ್ತೀನಿ, ಇದನ್ನ ದೇವ್ರು ಹೆಂಗೆ ಕೊಡ್ತಾರೆ ಅಂತಂದರೆ, ದೇವ್ರು ನಮಗೆ ಡೈರೆಕ್ಟಾಗಿ ಕೊಡ್ತಾರ ಇಲ್ಲ ಯಾರ ಮುಖಾಂತರ ಕೊಡ್ತಾರೆ?
ಶಕ್ತಿ ಮೂಲಕ ಕೊಡ್ತಾರೆ
ಶಕ್ತಿ ಅದು, ಅದನ್ನು ಯಾರ ಮುಖಾಂತರ ಕೊಡ್ತಾರೆ?
ಕ್ರಿಸ್ತನ ಮೂಲಕ.
ಅದರ ಸೊ ದೇವ್ರು ಏನೇ ಮಾಡಿದ್ರು ಡೈರೆಕ್ಟಾಗಿ ಮಾಡ್ತಾರ ಇಲ್ಲ ಯಾರೋ ಒಬ್ರು ಮುಖಾಂತರ ಮಾಡ್ತಾರ?
ಬೇರೆಯವ್ರ ಮುಖಾಂತರ
ಯಾರ ಮುಖಾಂತರ ಮಾಡ್ತಾರೆ?
ಮಗನ ಮುಖ
ಎಸ್,
ನನ್ನ ಅಮ್ಮ.
ಅದರ ವಾಕ್ಯ ಐತಲ್ಲ, ಸರ್ವವು ಸಕಲವು ಯಾರ ಯಾವನಿಗಾಗಿ ಮಾಡಿದ್ರು ಅಲ್ವರ ಅಂತ ಬೈಬಲ್ ಹೇಳ್ತಲ್ಲ. ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಫಾರ್ ಹಿಮ್ ಬೈ ಹಿಮ್ ಥ್ರೂ ಹಿಮ್, ಎಲ್ಲವೂ ಆತನಿಗಾಗಿ ಆತನಿಂದಲೇ ಆತನಿಗೋಸ್ಕರ ಏನು ಮಾಡಿರೋದಂತೆ, ಆತನ ಮುಖಾಂತರ ಏನು ಮಾಡೋದಲ್ಲಿ ಮಾಡಲ್ಪಟ್ಟೈತೆ ಅಂತ ಹೇಳ್ತಾರಲ್ಲ ವಾಕ್ಯ. ಅದಕ್ಕೆ ನೋಡ್ಬೇಕಾದ್ರೆ ಏನೇ ಮಾಡಿದ್ರು ದೇವರು ಇದು ಯಾರ ಮುಖಾಂತರ ಮಾಡೋದು? ಇವಾಗ ಏನ್ರಿ ಕ್ರಿಸ್ತನ ಮುಖಾಂತರ ತನ್ನ ಒಂದು ಆತ್ಮ ನಮಗೆ ಕೊಡ್ತಾರೆ ಅಂತಂದರೆ, ಅದು ಯಾರ ಮುಖಾಂತರ ಕೊಡೋದು ನಮಗೆ ದೇವರು? ಕ್ರಿಸ್ತನ ಮುಖಾಂತರ ಏನು ಮಾಡೋದು ನಮಗೆ? ನಮಗೆ ಕೊಡೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸಹೋದರ ಸಹೋದರಿಗಳು? ಯಾರ ಹತ್ರ ಇದೆ ಬುಕ್ಕು? ಶೋಭಾ ಸರ್,
ಬ್ರದರ್ ಇಲ್ಲ ಬ್ರದರ್, ಬುಕ್ ಇದೆ ಓದಕ್ಕಾಗಲ್ಲ.
ಹೌದ್ರಾ? ಸರಿ ಬ್ರದರ್ ಸಿಸ್ಟರ್. ಸನಿತಾ ಸರ್, ಓಕೆ. ನೆಕ್ಸ್ಟ್ ಏನಿದ್ದಾರೆ, ಒಂದು ನಿಮಿಷ. ಓಕೆ ಶ್ರೀಕಾಂತ್ ಬ್ರದರ್.
ಸರ್ ನಮಸ್ತೆ ಬ್ರ.
ಬುಕ್ ಇದೆಯಾ ಓದ್ತಾರೆ ಯಾರ ಹತ್ರ?
ಬದರ ಇಲ್ಲ ಬದರ, ಅವರೆಲ್ಲ ಅಜ್ಜಿ ಮನೆಗೆ ಹೋಗಿದ್ದಾರೆ ಇವತ್ತು.
ಸರಿ ಓಕೆ. ಸುಧಾಷ್ಟರ್ ಬುಕ್ ಏನಿದೆಯಾ ಓದ್ಬೋದಾ? ಸರಿ ಓಕೆ ಓದ್ತಾರೆ. ಮೋಹನ್ ಬದರ್, ಶಿಲ್ಪಾಷ್ಟರ್ ಏನಪ್ಪ ನಮ್ಮ ಶ್ವೇತಾ ಅಷ್ಟರ್ ಓದ್ತಾರಾ?
ಇಲ್ಲ ಬ್ರದರ್, ಆಕಿ ಆರಾಮಿಲ್ಲ ಬ್ರದರ್.
ಓಕೆ ಓಕೆ ಇಲ್ಲಿ ಓದ್ತಾರೆ ಕೇಳಿಸ್ಕೊಳ್ಳಿ.
ಹಿ ಹಿಮ್ ಹಿಮ್ಸೆಲ್ಫ್ ಇವೇ ಮುಂತಾದ ಪದಗಳು ಈ ಸಹಾಯಕನನ್ನು ಪ್ಯಾರಾಕ್ಲೀಟೋಸ್ ಸೂಚಿಸುವ ಪದಗಳಾಗಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವುಗಳನ್ನು ಸಮಾನವಾದ ಅನುರೂಪತೆಯೊಂದಿಗೆ ಶಿ ಹರ್ ಹರ್ಸೆಲ್ಫ್ ಅಥವಾ ಇಟ್ ಇಟ್ಸೆಲ್ಫ್ ಎಂಬುದಾಗಿಯೂ ತರ್ಜುಮೆಗೊಳಿಸಬಹುದಾಗಿದೆ. ಈ ಸಂಬಂಧದಲ್ಲಿ ಹಿಮ್ಸೆಲ್ಫ್ ಎಂಬ ಅರ್ಥ ನೀಡುವ ಹಿಯಾಟೋ ಎಂಬ ಪದವನ್ನು ಇಟ್ಸೆಲ್ಫ್ ಎಂಬುದಾಗಿ ನಮ್ಮ ಸಾಮಾನ್ಯ ಭಾಷಾಂತರದ ಸತ್ಯವೇದಗಳಲ್ಲಿ 9 ಸಾರಿ ಉಪಯೋಗಿಸಲಾಗಿದೆ. ಈ ಸಂಬಂಧದಲ್ಲಿ ಹಿ ಎಂಬ ಅರ್ಥ ನೀಡುವ ಇಕಿನೋಸ್ ಎಂಬುದನ್ನು ಬಹಳ ಸಾರಿ ಅದು ದಟ್ ಮತ್ತು ಅವುಗಳು ದೋಸ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಕಿನೋಸ್ ಎಂಬ ಪದವು 1 ಯೋಹಾನ 5:16ರಲ್ಲಿ ಇಟ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಟ್ ಐ ಡು ನಾಟ್ ಸೇ ದಟ್ ಹೀ ಶಾಲ್ ಪ್ರೇ ಫಾರ್ ಇಟ್ ದ ಸಿನ್ ಅನ್ ಟು ಡೆತ್, ಆ ಪಾಪದ ವಿಷಯದಲ್ಲಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ.
ಥ್ಯಾಂಕ್ ಯು. ನೋಡ್ರಿ, ಇದು ನಮ್ಮ ಕನ್ನಡದಲ್ಲಿ ಈ ತ್ರಯಕತ್ವ ಅನ್ನೋ ಕಾನ್ಸೆಪ್ಟ್ ಬರೋದಕ್ಕೆ ಏನಪ್ಪ ಕಾರಣ ಅಂದರೆ, ಇಂಗ್ಲೀಷ್ ಒಂದು ಪದ ಬರ್ತಾರೆ ಹಿಮ್ ಅಂತ, ಪವಿತ್ರ ಆತ್ಮ ನೂ ಅವನು ಅಂತ ಬರ್ತಾ ಅಂತೀವಿ. ಅದರ ಯಾಕೆ ಪವಿತ್ರ ಆತ್ಮಳು ಅಂತ ಹೇಳಲಿಲ್ಲ ಅಂದರೆ, ಯಾಕೆ ಹೇಳಲಿಲ್ಲ ಹೇಳ್ರಿ? ಸ್ತ್ರೀ ಹೇಳ್ಬೋದಲ್ಲ, ಬೇಡ ಅಂತೀರಾ?
ಇಂದಾನೇ ಅಲ್ವಾ ಬ್ರದರ್ ಲೋಕದಲ್ಲಿ ಪಾಪ ಬಂದಿದ್ದು. ಅಲ್ಲ ಆಗಿದ್ದು ಅಂತ ಹೇಳಿ ನಾ ಅಂತ
ಓಕೆ
ಬ್ರದರ್.
ಬ್ರದರ್,
ಕ್ವಶನ್ ಕೇಳಿ ಇನ್ನೊಮ್ಮೆ.
ರೇಷ್ಮೆ ಸರ್ ಯಾಕೆ ಪವಿತ್ರಾತ್ಮಳು ಅಂತ ಹೇಳಲಿಲ್ಲ, ಪವಿತ್ರಾತ್ಮನು ಅಂತ ಹೇಳವ್ರೆ?
ಅದನ್ನ ಪುರುಷನ್ಗೆ ಹೋಲಿಕೆ ಮಾಡಿದಾರ್ರಿ ಬ್ರದರ್,
ಯಾಕೆ
ಗುಣಗಳು ಪುರುಷನ್ಗತೆ.
ಗುಡ್ ಗುಡ್, ಸರಿ. ಯಾಕೆ
ಅದೇ
ಪುರುಷನಿಗೆ ಅವಳಿಗೆ
ಸೂರ್ಯನು
ಇಂಗ್ಲಿಷ್
ಅಂದಾಗ
ನಲ್ಲಿ
ಸೂರ್ಯ
ಬರ್ತದೆ,
ಗುಣ
ಇಂಗ್ಲಿಷ್ ನಲ್ಲಿ ಸ್ವಲ್ಪ
ಸ್ವಭಾವ.
ಆ ರೀತಿ
ಒಬ್ಬ
ಬರ್ತದೆ
ಕನ್ನಡದಲ್ಲಿ.
ಒಂದು ಒಂದು ನಿಮಿಷ ಮೋಹನ್ ಬ್ರದರ್, ಒಬ್ರು ಹೇಳ್ತಾರ ಬೇಕು, ಒಬ್ರು ವೇಟ್ ಮಾಡ್ರಿ. ಹಾ, ರೇಷ್ಮೆ ಅಷ್ಟೇ ಹೇಳಿ.
ಈಗ ಸೂರ್ಯನು ಅನ್ನೋದಕ್ಕೆ ಅದು
ಅದಲ್ಲ
ಹೆಣ್ಮಗಳಲ್ಲ,
ಪ್ರಶ್ನೆ.
ಅದ್ರ ಶಕ್ತಿ
ಇಲ್ಲ
ಮೂಲಕ.
ಇಲ್ಲ, ವೇಟ್ ವೇಟ್ ವೇಟ್, ಅದಲ್ಲ ಪ್ರಶ್ನೆ. ಇಲ್ಲಿ ಯಾಕೆ ಪವಿತ್ರ ಆತ್ಮನ ಅವನಿಗೆ ಹೇಳಿದವ್ರೆ, ಅವಳಿಗೆ ಯಾಕೆ ಹೇಳಿಲ್ಲ ಅಂತ? ಲಿಂಗ ಯಾಕೆ ಬದಲಾವಣೆ ಮಾಡಲಿಲ್ಲ? ಯಾಕೆ
ಕ್ರಿಸ್ತನ್ ಕ್ರಿಸ್ತನ್ ಬಂದಿದ್ದಲ್ಲ
ಅವಳು
ಬ್ರದರ್, ಅದಕ್ಕೆ
ಅದು
ಯೇಸು ಕ್ರಿಸ್ತ
ಅವರು
ತ್ರಿನಿಟಿ ತ್ರಿನಿಟಿಯಲ್ಲಿ ಹಂಗ್ ಮಾಡ್ಬಿಟ್ಟಾರ ಬ್ರದರ್.
ದೇವದೂತರಿಗೆ ಹೋಲಿಕೆ ಆಗಿದ್ದಾರೆ.
ಸರಿ, ಆಯ್ತು, ಓಕೆ, ಎಲ್ಲ ಮುಗೀತಾ? ಸಿಂಪಲ್ ಆನ್ಸರ್ ಏನು ಗೊತ್ತಾ?
ಶಕ್ತಿ
ಹಾಂ,
ಶಕ್ತಿ ಪುರುಷನಿಗೆ ಹೋಲಿಕೆ ಮಾಡ್ಯಾರ ಪವಿತ್ರಾತ್ಮನ ಶಕ್ತಿನ.
ಸಿಂಪಲ್ ಆನ್ಸರ್ ಏನು ಗೊತ್ತಾ? ನಮ್ಮ ಪರಲೋಕದ ದೇವರು ತಂದೆನಾ ತಾಯಿನಾ?
ತಂದೆ
ತಂದೆ
ಅವ್ರ
ಬಸ್. ತಂದೆ. ಹೌದೌದು,
ಮತ್ತೆ ತಂದೆಯಿಂದ ಬರ್ಬೇಕಾದ್ರೆ ಏನಂತಾರೆ, ಅವನು ಅಂತ ಹೇಳ್ತಾರಲ್ಲ, ಅವಳು ಅಂತಂತಾರ.
ತಂದೆ
ಅವನು
ಹೌದೌದು, ಇನ್ನೂ ಅಂತಾರೆ.
ಯಾಕಂದ್ರೆ ಇದು ಅವ್ರದ್ದು ಶಕ್ತಿ ಅಲ್ವಾ? ಹೌದಾ ಇಲ್ವಾ?
ಹೌದು.
ಅದಕ್ಕೆ ಪವಿತ್ರಾತ್ಮನು ಅಂತ ಏನ್ ಮಾಡಿದ್ರೆ ಅಲ್ಲಿ ಅಲ್ಲಿ ಹೇಳಿರೋದು ಒಂದು. ಅದರ ಎರಡನೇದು, ಸರಿ, ಇದು ಯಾಕೆ ಅವನು ಅಂತ ಹಾಕೋದ್ರು ಪದ? ಯಾಕೆ ಒಂದು ಪುಲ್ಲಿಂಗಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇವರು ಬಂದ್ಬಿಟ್ಟು ಏನ್ರಿ, ಒಂದು ಸ್ತ್ರೀಲಿಂಗಕ್ಕೆ ಏನ್ ಮಾಡಿಲ್ಲ ಎಲ್ಲೂ ಬೈಬಲಲ್ಲಿ ಹೇಳಿಲ್ಲ, ಪುಲ್ಲಿಂಗಕ್ಕೆ ಏನ್ ಮಾಡಿದೆ ಹೇಳಿರೋದು ಅಲ್ದರ? ಸರಿ ಬದರ್, ಲಿಂಗ ಯಾಕೆ ಬೇಕಾಗಿತ್ತು? ಹೇಳಿದ್ರೆ ಇದ್ರೆ ಆಗಿರೋದು, ಅದು ಅಂತ ಹೇಳ್ಬಿಟ್ಟಿದ್ರೆ ಆಗಿರೋದಲ್ವಾ? ಯಾಕೆ ಹೇಳಿದ್ರು ಅಂತಂದ್ರೆ, ಆಕ್ಚುಲಿ ಇಲ್ಲಿ ಗ್ರೀಕಲ್ಲಿ ಬರೋ ಅಂಥ ಪದ, ಆ ಲಿಂಗಾಗೆ ಯೂಸ್ ಮಾಡೋಂಥ ಒಂದು ಪದ ಯಾವುದಪ್ಪ ಅಂದರೆ ಪ್ಯಾರಾಕ್ಲಿಟಾಸ್ ಅಂತ ಹೇಳ್ತಾರೆ. ಅದು ಅವನು, ಅವಳು, ಅದು ಅಂತ ಇದಕ್ಕೆ ಯೂಸ್ ಮಾಡಿದ ಗ್ರೀಕ್ ವಾರ್ತೆ ಪ್ಯಾರಾಕ್ಲಿಟಾಸ್. ಈ ಒಂದೇ ಒಂದು ವಾರ್ತೆನ ಗ್ರೀಕಲ್ಲಿ ಮೂರು ಜನಕ್ಕೂ ಬಳಕೆ ಮಾಡ್ತಾರೆ. ಅಂದರೆ ಪುರುಷನಿಗೂ ಬಳಕೆ ಮಾಡ್ತಾರೆ, ಸ್ತ್ರೀಗೂ ಬಳಕೆ ಮಾಡ್ತಾರೆ. ಏನ್ರಿ, ಒಂದು ನಿರ್ಜೀವ ವಸ್ತು ಅದಕ್ಕೂ ಕೂಡ ಏನು ಮಾಡ್ತಾರೆ, ಇದೇ ಪದ ಬಳಕೆ ಮಾಡೋದು. ಇವಾಗ ಹೆಂಗೆ ಕಂಡುಹಿಡಿಯಿಂದ ಅದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಅದನ್ನು ಕಂಡುಹಿಡಿಬೇಕು ಅಂದರೆ ಸೆಂಟೆನ್ಸ್ ಏನು ಮಾಡ್ಬೇಕು ನಾವು? ನಾವು ಓದಬೇಕು. ಇದು ಗ್ರೀಕಲ್ಲಿ ಓದೋದನ್ನ ಮಾತಾಡ್ತೀವಿ. ನಮಗೆ ಕನ್ನಡದಲ್ಲಿ ತಲೆನೋವು ಇಲ್ಲ ರೀ, ಇಂಗ್ಲೀಷಲ್ಲೂ ತಲೆನೋವು ಇಲ್ಲ. ಯಾಕಂದರೆ ನಮ್ಮ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಬೇರೆ ಬೇರೆ ಪದಗಳಿದೆ. ಅದರ ಉದಾಹರಣೆಗೆ, ಇವಾಗ ನಾನು ಒಬ್ಬ ಹುಡುಗನ ಬಗ್ಗೆ ಮಾತಾಡ್ಬೇಕಾದ್ರೆ ಏನಂತ ಕರಿತೀನಿ? ಅವನು ಅಂತ ಕರಿತೀನಿ, ಕರೆಕ್ಟಾ? ಅವಾಗ ನಿಮ್ಗೆ ಏನು ಅರ್ಥ ಆಗ್ಬಿಡ್ತಾರೆ, ಅವನು ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಹೆಂಗೆ ಗೊತ್ತಾಗ್ತಾರೆ, ಓ ಬ್ರದರು ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇವಾಗ ಇದೇ ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಏನು ಪದ ಯೂಸ್ ಮಾಡಬೇಕು?
ಅವಳು ಒಂದು
ಅವಳು ಅಂತ ಯೂಸ್ ಮಾಡ್ಬೇಕು. ಅವಳು ಅಂತ ಯೂಸ್ ಮಾಡೋ ನಿಮ್ಗೆ ಏನಾಗ್ಬಿಡ್ತಾರೆ, ಓ ಹುಡುಗಿ ಬಗ್ಗೆ ಮಾತಾಡ್ತಾರೆ ಗೊತ್ತಾಗ್ಬಿಡ್ತಾರೆ ಅಲ್ವರ? ಸರಿ, ಇವಾಗ ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ, ಅವಾಗ ನಾನು ಏನು ಪದ ಯೂಸ್ ಮಾಡಬೇಕು? ಅದು
ಅದು
ಬ್ರದರ್, ಅದು ಅದು
ಇದು
ಅಂತ ಪದ ಯೂಸ್ ಮಾಡಿದವಾಗ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡ್ತಾರೆ, ಓ ಇದು ಹುಡುಗನ ಬಗ್ಗೆನೂ ಹೇಳ್ತಾ ಇಲ್ಲ, ಹುಡುಗಿ ಬಗ್ಗೆನೂ ಹೇಳ್ತಾ ಇಲ್ಲ, ನಪುಂಸಕ ಲಿಂಗದ ಬಗ್ಗೆ ಹೇಳ್ತಾ ಅಂದ್ರೆ ನಮ್ಗೆ ಗೊತ್ತಾಗ್ತದೆ, ಕರೆಕ್ಟಾ? ಇವಾಗ ನಮಗೆ ಕನ್ನಡದಲ್ಲಿ ಏನಾಗಿದೆ, ಈ ಡಿಫ್ರೆನ್ಸ್ಗಳು ಕಂಡೋದಕ್ಕೆ ಬೇರೆ ಬೇರೆ ಪದಗಳಿದೆ ನೋಡಿದ್ದೀನಿ. ಇವಾಗ ಗ್ರೀಕಲ್ಲಿ ಹೆಂಗಿದೆ, ಗ್ರೀಕಲ್ಲಿ ಇಲ್ಲ. ಅದಕ್ಕೆ ನೋಡಬೇಕಂದ್ರೆ ಈ ಒಂದು ಗೊಂದಲ ಏನಾಗಿರೋದು, ಇವಾಗ ಗ್ರೀಕಲ್ಲಿ ಹಂಗೇ ತೆಗೆದ ಪದ ಹಿಂಗೆ ಕನ್ನಡದಲ್ಲಿ ಹಾಕಿರೋದ್ರಿಂದ, ನಮ್ಮ ಇಂಗ್ಲೀಷಲ್ಲಿ ಹಾಕಿರೋದ್ರಿಂದ ನಮಗೆ ಅನಿಸ್ಬಿಡ್ತಾರೆ ಅದೊಂದು ವ್ಯಕ್ತಿ ಅಂತ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ಗ್ರೀಕಲ್ಲಿ ಇನ್ನೊಂದು ಪದ ಬರ್ತದ್ರಿ, ಯಾರಪ್ಪ ಅಂತಂದರೆ ಏನ್ರಿ, ಹಾಂ, ಎಕಿನಾಸ್ ಅಂತ ಒಂದು ಪದ ಬರ್ತದ್ರಿ. ಈ ಎಕಿನಾಸ್ ಅಂತ ಪದನ ಏನ್ರಿ, ಹಾಂ, ಕರೆಕ್ಟಾಗಿ ಅದು ಅಂತ ಏನು ಮಾಡಿದ್ರು ಯೂಸ್ ಮಾಡಿದ್ದಾರೆ ಇಲ್ಲಿ ಇಂಗ್ಲೀಷಲ್ಲಿ. ಒಂದು ವಾಕ್ಯ ಓದೋ ನೋಡ್ತೀನಿ ಇಲ್ಲಿ, ಫಸ್ಟ್ ಜಾನ್ 5:16 ನೋಡಿ, ಒಂದನೇ ಯೋಹಾನ 5:16 ನೋಡಿ, ಯಾರಾದರೂ ಬೈಬಲಲ್ಲಿ ಒಂದನೇ ಯೋಹಾನ 5:16.
ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು.
ಓಕೆ, ಸರಿ, ಒಂದು ನಿಮಿಷ, ಒಂದು ವಾಕ್ಯ ಮುಂಚೆ ಓದಿದ್ದೀನಿ.
ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪ ಉಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ.
ನೋಡಿ, ಈ ಈ ಪಾಪ ಅಂದರೆ ಈ ಅಂತ ಹೇಳ್ತಾರೆ ಗೊತ್ತಾ, ಅಲ್ಲಿ ಈ ಅಂತ ಬಂದು ಹೇಳೋ ಬದಲು ಅವನು ಅಂತ ಹೇಳಕತ್ತಿತ್ತಾ, ಹಾಳಾಗಿ ಹೇಳಕತ್ತಿರಲ್ಲ, ಸೆಂಟೆನ್ಸ್ ಫಾರ್ಮುಲೇಷನೇ ಬರಲ್ಲ ಕನ್ನಡದ ಹೊಡಿತೀರಿ ಅಲ್ಲಿ ಕರೆಕ್ಟಾಗಿ. ಏನು ಮಾಡೋರೆ ಏನ್ರಿ, ಒಂದು ಈ ಅಂತ ಕೊಡೋದು, ಈ ಅಂತಾನೆ ಏನ್ರಿ, ಅದು ಯಾವ ಲಿಂಗದ ಒಂದು ಬಳಕೆನೆ ಬರೋದಲ್ಲಿ. ಇದೇ ಥರ ಪದನ ಏನು ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ಏನ್ರಿ ಪವಿತ್ರಾತ್ಮನ ಬಗ್ಗೆ ಮಾತಾಡ್ತದೋ ಅದೆಲ್ಲ ಇದೇ ಪದ ಒಂದು ಪದನೇ ಮಾಡೋಕೆ ಬಳಕೆ ಮಾಡೋಕ್ಕಿತ್ತು. ಆದರೆ ನೀವೆಲ್ಲ ಹೇಳಿದಂತೆ ಅವಾಗೆಲ್ಲ ಕರೆಕ್ಟಾಗಿ ಹೇಳಿದ್ರಿ. ಏನಪ್ಪ ಅಂದರೆ ಟ್ರಾನ್ಸ್ಲೇಷನ್ಸ್ ಅವರು ಅವ್ರಿಗೆ ಮೈಂಡಲ್ಲಿ ಕೆಲವೊಂದೆಲ್ಲ ಫಿಕ್ಸ್ ಆಗಿರೋದ್ರಿಂದ ಅದೇ ಪದ ನೇಮ್ ಮಾಡೋ ಬಳಕೆ ಮಾಡ್ಬಿಟ್ಟಾರೆ. ಯಾಕೆಂದರೆ ತ್ರೈಕ್ ಅಥವಾ ಒಂದು ತಲೆ ಕೂತ್ಬಿಡೀತಲ್ಲ, ಅದಕ್ಕೆ ಏನು ಮಾಡ್ಬಿಟ್ರೆ ಇದೇ ಆಲೋಚನೆಯಿಂದ ಬೈಬಲ್ ನೇಮ್ ಮಾಡೋ ಟ್ರಾನ್ಸ್ಲೇಷನ್ ಮಾಡಿದ್ರಿಂದ ನಮಗೇನಾಗ್ತದೆ, ಓ ಬೈಬಲ್ನ ಏನ್ರಿ ನಮಗೇನಾಗಲ್ಲ, ಬೈಬಲ್ ಸರಿಯಾಗಿ ಓದಿದ್ದವ್ರಿಗೆ ಗೊಂದಲಕ್ಕೆ ಏನಾಗ್ತಾರೆ, ಈಡಾಗ್ತಾರೆ ಅಲ್ವರ. ಸರಿ ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದರೂ ಅನು ಸಿಸ್ಟರ್ ಇನ್ನೊಂದು ಪ್ಯಾರಾಗ್ರಾಫ್ ಓದ್ತೀರಾ?
ಓದ್ತೀನಿ. ಆತನು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುತ್ತಾನೆ. ಹಿ ಶುಲ್ ಗೈಡ್ ಯು ಇನ್ ಟು ಆಲ್ ಟ್ರೂತ್. ದೇವರ ಶಕ್ತಿಯಾದ ಸತ್ಯದ ಆತ್ಮನು ತನ್ನ ಜನರ ಬಳಿಗೆ ಬರುವ ವಾಹಿನಿಯನ್ನು ಸೂಚಿಸುವವನಾಗಿ ನಮ್ಮ ಕರ್ತನು ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂದು ಹೇಳಿದ್ದಾನೆ. ಅಂದರೆ ನನ್ನ ಮಾತುಗಳು ದೇವರ ಮನಸ್ಸನ್ನು, ಚಿತ್ತವನ್ನು, ಆತ್ಮನನ್ನು ವ್ಯಕ್ತಪಡಿಸುತ್ತವೆ ಎಂದು ಹೇಳಿದ ಹಾಗಾಯಿತು. ಈ ರೀತಿಯಲ್ಲಿ ನಮ್ಮ ಮುಂದೆ ನಿರಂತರವಾಗಿ ನಮ್ಮ ಜಯಕ್ಕೆ ಬೇಕಾಗುವಷ್ಟು ಸತ್ಯವುಳ್ಳ ವಾಕ್ಯಗಳು ಅಧ್ಯಯನಕ್ಕಾಗಿ ಇಡಲ್ಪಟ್ಟಿವೆ. ನಾವು ನಮ್ಮ ಕರ್ತನ ದೇವರ ವಾಕ್ಯದಲ್ಲಿ ಹುಡುಕಿರಿ ಎಂಬ ಆಜ್ಞೆಯನ್ನು ಕೇಳಿಸಿಕೊಳ್ಳುತ್ತೇವೆ. ಅಪೊಸ್ತಲನಾದ ಪೌಲನು ಬೇವರದ ಸಭೆಯವರ ಉದಾತ್ತ ಗುಣಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಅವರು ದೇವರ ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಪೊಸ್ತಲ ಕೃತ್ಯ 17:11 ಎಂದಿದ್ದಾನೆ. ಮತ್ತೊಮ್ಮೆ ಆತನು ನಾವು ಕೇಳಿದ ಸಂಗತಿಗಳಿಗೆ ತಪ್ಪು ಹೋದಾವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಹಿಬ್ರಿಯ 2:1 ಅನ್ನುತ್ತಾನೆ. ಮತ್ತು ತಿಮೋಥಿಯನಿಗೆ ಆತನು ನೀಡಿದ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. 2 ತಿಮೋಥಿ 3:16 ಮತ್ತು 17 ಎಂಬ ಬುದ್ಧಿ ಮಾತುಗಳು ನಮ್ಮಲ್ಲಿವೆ. ಅಪೊಸ್ತಲನಾದ ಪೇತ್ರನು ಕೂಡ ನಮ್ಮನ್ನು ಒತ್ತಾಯಪಡಿಸುತ್ತಾ ಹೇಳುತ್ತಾನೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ದೈವಿಕ ಪ್ರಕಟಣೆ ಯೋಹಾನ 5:39, 2 ಪೇತ್ರ 1:19 ಎಂಬುದು.
ಸರಿ
ಥ್ಯಾಂಕ್ ಯು.
ಓಕೆ. ಇವಾಗ ಈ ಒಂದು ಪವಿತ್ರಾತ್ಮ ದೇವರು ನಮಗೆ ವಾಕ್ಯದ ಮುಖಾಂತರ ಕೊಡ್ತಾರೆ ಅಂತ ಪ್ರೂಫ್ ಎಲ್ಲರ ಇದೆಯಾ ಬೈಬಲಲ್ಲಿ ಅಂತ ಕೇಳಿದ್ರೆ ಎಷ್ಟೋ ವಾಕ್ಯಗಳೇನಾಗಿದೆ ನಮಗೆ ಕೊಡ್ತಾರೆ. ನಾವು ದೇವರ ವಾಕ್ಯನ ಕೇಳ್ತಾ ಕೇಳ್ತಾ ಅದರಲ್ಲಿ ಅಭಿವೃದ್ಧಿ ಆಗ್ತೀರಿ, ಅದರಲ್ಲಿ ಬೆಳಿತೀರಿ, ಇದಕ್ಕೆ ತುಂಬ ಮುಖ್ಯತ್ವ ಕೊಡಿ ಅಂತ ಮುಟ್ಟ ವಾಕ್ಯಗಳಿದೆಯಾ ಅಂದರೆ ಎಸ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲನೇದಾಗೆ ಯೋಹಾನ 6:63 ಓದ್ರಿ. ಇಲ್ಲಿ ನಮ್ಮ ಸರೋಜ ಅಷ್ಟೇ ಓದ್ತೀರಾ? ಜಾನ್ 6:63. ಸಿಸ್ಟರ್ ಯೋಹಾನ 6:63 ಸಿಸ್ಟರ್.
ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅದೇ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದರೆ
ಸಾಕು ಸಿಸ್ಟರ್,
ಅಂದನು.
ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಹೇಳಂಥ ಮಾತುಗಳು ನಿಮ್ಗೇನಾಗಿದೆ, ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನೋಡೋದ ಅಂದರೆ ಅವ್ರ ಮಾತುಗಳೇ ಯೇಸು ಕ್ರಿಸ್ತನ ಮಾತನ್ನೇನು, ಅದು ವಾರ್ತೆ ದೇವ್ರ ವಾಕ್ಯ ಹೌದೋ ಇಲ್ವಾ ಹೇಳ್ರಿ? ಯೇಸು ಕ್ರಿಸ್ತ ಮಾತಾಡಿರೋದೆಲ್ಲ ದೇವ್ರ ವಾಕ್ಯ ಹೌದೋ ಇಲ್ವಾ? ಅವ್ರ ಮಾತಿನ ಬಂದಿರೋ ಪದಗಳೆಲ್ಲ ಬಿಟ್ಟು ದೇವ್ರ ವಾಕ್ಯ ತಾನೆ
ಹೌದು
ಅಲ್ವರಾ?
ಹೌದು.
ಅದಕ್ಕೆ ಏನು ಹೇಳ್ತಾರೆ ಏನ್ರಿ, ನಾನು ಮಾತಾಡೋಂಥ ಮಾತುಗಳೇ ನಿಮ್ಗೇನಾಗಿದೆ ಇವಾಗ, ಆತ್ಮವಾಗಿದೆ ಜೀವ. ಅದರ ಹೆಂಗೆ ಜೀವ ಅಂತಂದರೆ ಒಂದು ಸತ್ತೋಗಿರೋ ಹೆಣಕ್ಕೆ ಹೆಂಗೆ ಜೀವ ಬರ್ತದೋ ದೇವ್ರ ವಾಕ್ಯ ನಮ್ಮಲ್ಲಿ ಬರ್ತಾ ಬರ್ತಾ ನಮ್ಮಲ್ಲಿ ಕೇಳ್ತಾ ಕೇಳ್ತಾ ನಮ್ಗೆ ಅದೇನು ಕೊಡ್ತಾರಂತೆ, ಬಲ ಕೊಡ್ತಾರೆ, ಜೀವ ಕೊಡ್ತಾರಂತೆ. ನೋಡ್ರಿ ಅಷ್ಟು ಪವರ್ ಏನಿದೆ ಅಂತ ದೇವ್ರ ವಾಕ್ಯಕ್ಕಿದೆ ಅಂತಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಶಿಷ್ಯನಿಗೆ ಹೇಳಬೇಕಾದ್ರೆ ಮತ್ತು ಇಸ್ರೇಲ್ ಜನಗಳಿಗೆ ಬಗ್ಗೆ ಹೇಳ್ಬೇಕು ಹೇಳ್ತಾರೆ, ನಿನ್ನ ನಿತ್ಯ ಜೀವ ಬೇಕು ಅಂತಂತಿಲ್ಲ, ಅದೆಲ್ಲಿದೆ ವಾಕ್ಯದಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಇಲ್ಲಿ ಯೋಹಾನ 5ನೇ ಅಧ್ಯಾಯ 39ನೇ ವಾಕ್ಯ, ಜಾನ್ 5:39.
ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ.
ನೋಡ್ರ ಹೇಳ್ತಾರೆ, ನೀವು ಬಂದ್ಬಿಟ್ಟು ವಾಕ್ಯ ಬಂದ್ಬಿಟ್ಟು ಶಾಸ್ತ್ರ ಬಂದ್ಬಿಟ್ಟು ಏನು ಕೊಡ್ತಾರೆ ಅಂತ ಹೇಳ್ತೀರಾ? ನಿತ್ಯ ಜೀವ ಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಪವರ್ ಇದೆ ನೋಡಿರಿ. ಕರೆಕ್ಟಾ? ಅಲ್ಲ, ಹಂಗಾರೆ ವಾಕ್ಯ ಹೇಳಲ್ಲ, ಹೇಳೋದು ಯಾರ ಬಗ್ಗೆ ಹೇಳಿದ್ರಂತೆ? ಇವಾಗ ಕ್ರಿಸ್ತನ ಬಗ್ಗೆ ಹೇಳಿದ್ರಂತೆ. ನೋಡ್ರ ಹಂಗಾರೆ ಅದರಲ್ಲಿ ಏನಪ್ಪ ಶಕ್ತಿ ಇದೆ ಅಂತಂದ್ರೆ, ಒಬ್ಬಗೆ ಜೀವ ಕೊಡೋ ಶಕ್ತಿ ಇದೆ ಅಂತ. ಅದಕ್ಕೆ ಹೆಸರು ಕೊಡೋದು ನಾನು ಮಾತಾಡೋಂಥ ಮಾತುಗಳು ಹೆಂಗಿದೆ ಅಂತೆ, ಜೀವವು ಶಕ್ತಿ ಅವರ. ಸರಿ, ಅದಕ್ಕೆ ಇನ್ನೊಂದು ವಾಕ್ಯ ಹೌದಂತೆ, ಇಲ್ಲಿ ಅಪೊಸ್ತಲ ಕೃತ್ಯಗಳು 17:11, ACTS 17.
ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು.
ಏನಪ್ಪಾ ಇವ್ರು ಮಾಡ್ತಿದ್ರು ಅಂದ್ರೆ, ಪ್ರತಿದಿನವೂ ಅವ್ರು ಹೇಳಂತ ಮಾತ್ರ ಶಾಸ್ತ್ರ ಗ್ರಂಥದಲ್ಲಿ ಶೋಧಿಸ್ತಾ ಇದ್ರು. ಯಾಕೆ? ಯಾಕಂದ್ರೆ ಶಾಸ್ತ್ರಕ್ಕೆ ಗ್ರಂಥಗಳಿಗೆ ನಿತ್ಯ ಜೀವ ಕೊಡುವಂತ ಶಕ್ತಿ ಇತ್ತು. ಶಕ್ತಿ ಅದೇ ಕಣ್ಣು ಕಾಣಿಸಿದ ಅದ್ಭುತವಂತ ಶಕ್ತಿ ಬಲ. ಅದರ ಇನ್ನೊಂದು ವಾಕ್ಯ ಓದಂತೀನಿ, ಇಲ್ಲಿ ಇಬ್ರಿಯರು 2ನೇ ಅಧ್ಯಾಯ 1ನೇ ವಾಕ್ಯ, Hebrews 2:1.
ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
ನೋಡ್ರ ಅವುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಮಿಸ್ಟೇಕ್ ಮಾಡಿದ್ರೆ, ಮಿಸ್ ಮಾಡಿದ ರೀತಿಯಲ್ಲಿ ವಾಕ್ಯಕ್ಕೆ ಮಾಡಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿರಬೇಕು, ಗಮನ ಇಟ್ಟು ಕೇಳಬೇಕು ಅಂತ ಹೇಳ್ತಾರೆ ನೋಡ್ತೀನಿ. ಅದರ ಅದಕ್ಕೆ ಏನು ಹೇಳ್ತಾರೆ ಬೈಬಲಲ್ಲಿ, ಧರ್ಮೋಪದೇಶ ಖಂಡದಲ್ಲಿ ಹೇಳ್ತಾರೆ ಗೊತ್ತಾ, ಏನ್ರಿ ನೀವು ಭೂಮಿಯಲ್ಲಿ ಜಾಸ್ತಿ ದಿನ ಬದುಕಬೇಕಾ, ಚೆನ್ನಾಗಿರ್ಬೇಕಾ ಭೂಲೋಕದಲ್ಲಿ, ಅದರ ದೇವ್ರ ಕೃಪೆ ಹೊಂದಿ ಆರೋಗ್ಯವಾಗಿರ್ಬೇಕಾ, ಏನು ಮಾಡಿ ಅಂತ ಹೇಳ್ತಾರೆ. ನೀವು ವಾಕ್ಯಕ್ಕೆ ಏನು ಮಾಡಿರಿ, ನೀವು ಕೈಗೊಂಡು ನಡೀರಿ ಅಂತ ಹೇಳ್ತಾರೆ. ಅವರ ನೀವು ಕೂತ್ಕೊಬೇಕಾರೆ, ಎದ್ದೊಳ್ಬೇಕಾರೆ, ಹೋಗ್ತಾ ಬರ್ತಾ ಇರ್ಬೇಕಾರೆ, ನೀವೇನು ಮಾಡಿರಿ, ನೀವು ವಾಕ್ಯನ ನೀವು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅಲ್ದರ ಅದನ್ನು ಹಣೆಗೆ ಏನು ಮಾಡಿರಿ ನೀವು, ಹಾಂ ಕಟ್ಕ
ಹಣೆ
ಮುಡಿ,
ಪಟ್ಟಿ ತರ ಕಟ್ಕೋಬೇಕು.
ಪಟ್ಟಿ ಥರ, ಕತ್ತಿಗೆ ನೆಕ್ಲೆಸ್ ಥರ ಹಾಕ್ಕೊಳ್ಳಿ, ಕೈಗೆ ಏನ್ರಿ ಬಳೆ ಥರ ಹಾಕ್ಕೊಳ್ಳಿ, ಕಿವಿಗೆ ಓಲೆ ಥರ ಹಾಕ್ಕೊಳ್ಳಿ ಇದೆಲ್ಲ ಹೇಳ್ತಾರೆ. ಅಲ್ವರ ಏನು ಕೇಳೋದು, ಯಾಕಂದರೆ ಅದಕ್ಕೆ ನೀವು ಎಷ್ಟು ಮುಖ್ಯತ್ವ ಕೊಡ್ತೀರೋ ಅದನ್ನು ನಿಮ್ಮನ್ನು ಏನು ಮಾಡ್ತಾರೆ ಕಾಯ್ತದೆ. ಅದರ ಇನ್ನೊಂದು ವಾಕ್ಯ ಓದಿರ್ತೀನಿ, ಇಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ನಮಗೆ ರಕ್ಷಣೆ ಹೊಂದೋದಕ್ಕೆ ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ 2ನೇ ತಿಮೋತಿ 3:17.
ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು.
ನೋಡ್ರ ಏನ್ರಿ, ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಅಂತ ಸಂದನಾಗ್ತಾನೆ. ಯಾವುದಕ್ಕೆ? ಯಾವುದಂದ್ರೆ ವಾಕ್ಯಕ್ಕೆ ಅಲ್ವರ. ದೇವರ ಪ್ರತಿಯೊಂದು ವಾಕ್ಯವು, ಶಾಸ್ತ್ರ ಗ್ರಂಥಗಳು, ಏನ್ರಿ ನೀತಿ ಶಿಕ್ಷೆಗಳು, ಉಪದೇಶಗಳು ಖಂಡನೆಗೇನಾಗಿದೆ ಅಂತೆ, ಉಪಯುಕ್ತವಾಗಿದೆ. ಇದು ತಾನಾಗೇನೋ ದೇವ್ರು ಕೊಡ್ಲಿಲ್ವಂತೆ. ಅದಕ್ಕೆ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ರಕ್ಷಣೆ ಹೊಂದೋದಕ್ಕೆ ಏನು ಬೇಕೋ ಎಲ್ಲಿದೆ ಅಂತೆ, ವಾಕ್ಯದಲ್ಲಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ವಾಕ್ಯಕ್ಕೆ ನಮ್ಮ ಮುಖ್ಯತೆ ಕೊಟ್ಟರೆ ನಾವೇ ನೋಡೋದು ನಮ್ಮ ರಕ್ಷಣೆನ ಸಾಧಿಸ್ಕೋಬೋದು. ಅದರ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ರೆಬೆಕಾ ಏನ್ರಿ ಆಯ್ಕೆ ಆಗ್ಬಿಟ್ಲು, ಎಲ್ಲ ಆಯ್ಕೆ ಆಗ್ಬಿಟ್ಲು, ಇಸಾಕನ ನೋಡೋಕ್ಕಿಂತ ಮುಂಚೆನೆ ಎಲಿಯೇಸರು ಕರೆದಿದ ತಕ್ಷಣ ಆಯ್ಕೆ ಆಗ್ಬಿಟ್ಲಪ್ಪ. ಅಲ್ವರ ಹಂಗಂತಂದ್ಬಿಟ್ಟು ಏನ್ರಿ ರೆಬೆಕಾ ಬಂದ್ಬಿಟ್ಟು ಅಲ್ಲೇ ಕೂತ್ಬಿಟ್ಟಿದ್ರೆ ಮದುವೆ ಆಗ್ಬಿಟ್ಟಿರೋದಾ? ಇಲ್ಲ ರೀ. ಏನ್ರಿ ರೆಬೆಕಾ ಏನು ಮಾಡಬೇಕಾಗಿತ್ತು, ಇಸಾಕನ ಮದುವೆ ಮಾಡ್ಕೊಬೇಕಂದ್ರೆ ಎಲ್ಲಿಗೆ ಬರಬೇಕು?
ಇಸಾಕೈದು ಊರಿಗೆ ಬರಬೇಕು.
ಇಸಾಕಿಂದ ಊರಿಗೆ ಬರಬೇಕು, ಹಂಗೆ ಬಂದ್ಬಿಡ್ಬೇಕಾಯ್ತದ? ನಡ್ಕೊಂಡು ಒಂಟೆ ಕಳ್ಸೋಣ, 10 ಒಂಟೆ ಮೇಲೆ ಕೂತ್ಕೊಂಡ್ಬರ್ಬೇಕು ಅಲ್ವರ. ಅದೇ ನೋಡ್ರಿ ಫಸ್ಟ್ ರೆಬೆಕಾ ನೋಡ್ತಾರೆ, ರೆಬೆಕಾನ ಏನು ಮಾಡ್ತಾರೆ ಏನ್ರಿ ಕರೀತಾರೆ, ಆಮೇಲೆ ರೆಬೆಕಾನ ಆಯ್ಕೆ ಮಾಡ್ತಾರೆ ಅಲ್ವರ. ರೆಬೆಕಾನ ಆಯ್ಕೆ ಮಾಡಿದ್ಮೇಲೆ ರೆಬೆಕಾ ಫೈನಲ್ ಆಗಿ ಏನಾಗ್ತಾಳೆ, ಸೆಲೆಕ್ಟ್ ಆಗ್ತಾಳೆ. ಆಯ್ತಾ, ದೇವರ
ರಬೇಕಾ
ಏನು ಮಾಡ್ತಾರೆ,
ಉಡುಗೊರೆ ಕೊಡ್ತಾರೆ ಬ್ರದರ್.
ಹಾಂ ಉಡುಗಡೆ ಕೊಡ್ತಾರೆ ನೋಡಿದ್ದೀನಿ. ಅದೇ ಥರ ನಮ್ಮನ್ನು ಬಂದ್ಬಿಟ್ಟು ದೇವರು ಏನಪ್ಪ ಮಾಡೋರು, ಫಸ್ಟು ಅಂತಂದ್ರೆ ಕರ್ದವ್ರೆ ಅಲ್ದರ ಹಾ. ಆಮೇಲೆ ಅದೆಲ್ಲ ಏನ್ ಮಾಡೋದು ನಮ್ಮನ್ನ ಹಾ ಆಯ್ಕೊಂಡಿದ್ದಾರೆ. ಆಮೇಲೆ ಏನ್ ಮಾಡೋರೆ ನಮ್ಮನ್ನ ನಂಬಿಕಸ್ತರಾಗಿರಿ ಅಂತ ಹೇಳ್ತಾರೆ. ಅದರ ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅದರ ಏನ್ ಮಾಡ್ತಾನೆ, ಇಲ್ಲಿ ಎಷ್ಟೋ ಹುಡುಗಿರ್ಗಳು ನೋಡ್ತಾರೆ, ಅಯ್ಯೋ ದೇವ್ರ ಇದ್ರಲ್ಲಿ ಯಾರನ್ನು ಗೊತ್ತಿರೋಲ್ಲ, ನೀನೇ ಆಯ್ಕೆ ಮಾಡೋದು. ದೇವ್ರೇ ಮಾಡ್ತಾರೆ ಆಯ್ಕೆ ಮಾಡಿ ಕರೆಸ್ತಾರೆ. ಅದರ ಸತ್ಯಕ್ಕೆ ಕರೆಯೋದಿಲ್ಲ, ಯಾರು ಕರೆಯೋದು? ದೇವ್ರು ಕರೆಯೋದು ಅಷ್ಟೇ. ನಾವೆಲ್ಲ ಏನ್ರಿ ಒಂದು ಸಾಧನೆಗಳಷ್ಟೇ, ಇನ್ನಿಂಥದ್ದಿಲ್ಲ ಅಲ್ವರ. ಅದಕ್ಕೆ ಎಲಿಜರು ರೆಬೆಕ್ಕಂಗೆ ಕರ್ಕೊಂಬಂದ ಅಂದರೆ ದೇವ್ರು ಕರ್ಕೊಂಬಂದಿದ್ದು. ಎಲಿಜರ್ ಏನಾಗಿದ್ದ? ಒಬ್ಬ ಒಬ್ಬ ಒಂದು ವಸ್ತು ಅಷ್ಟೇ, ದೇವ್ರು ಅದನ್ನ ಯೂಸ್ ಮಾಡ್ಕೊಡೋದಂಥದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ಕೊಂಬಕ್ಕೆ ಹೆಂಗೆ ಕರ್ಕೊಂಬಂದ, ಅದಕ್ಕೆ ನೀತಿ ಏಮಗಳಿತು. ಒನ್ ಟೈಮಲ್ಲೇ ಕೂತ್ಕೊಂಬೇಕು. ಈ ಥರ ನಾವು ದೇವ್ರ ವಾಕ್ಯ ಮೇಲೆ ಕೂತ್ಕೊಂಬಂದ್ರೇ ಎಲ್ಲಿಗೆ ಬಂದು ಸೇರೋದು? ಇಸಾಕನ ಹತ್ರ ಸೇಫ್ ಆಗಿ. ಎಷ್ಟು ಗಂಟೆ ಇತ್ತು?
ಹತ್ತು ಹತ್ತು
10 ಗಂಟೆ. 10 ಗಂಟೆಯಲ್ಲಿ ಒಂದು ಗಂಟೆ ಕಳೆದೋಗ್ಬಿಟ್ರೆ ಪರವಾಗಿಲ್ಲ
ಬರಕ್ಕಾಗಲ್ಲ ಬೇಕಾಗತ್ತೆ.
ಅಲ್ವರ. 1 ಗಂಟೆನೂ ಬಿಡಂಗಿಲ್ಲ, 10 ಗಂಟೆನೂ ಕರ್ಕೊಂಬರ್ಬೇಕು ನೋಡಿರ್ತೀನಿ. ಅದರ ಒಂದು 10 ಅಮೂಲ್ಯವಾಗಿರೋ ಸತ್ಯಗಳು ಚೆನ್ನಾಗಿ ಅರ್ಥ ಆಯ್ತರ? ತಲೆ ಮೇಲೆ ಐತಾ ಇಲ್ವೋ? ತಲೆ ಮೇಲೆ ಪೆಟ್ಟಿ ಥರ ಐತಾ ಇಲ್ವೋ? ನಮಗೆ ಇರಬೇಕು. ಜ್ಞಾಪನ ಇದೆಯಾ? 10 ನಾಣ್ಯಗಳು ಯಾವುದು ಅಂತ ಯಾರಿಗಾದ್ರು ಜ್ಞಾಪನ ಇದೆಯಾ? 10 ಮುಖ್ಯವಾಗಿರೋ ಪಾಠಗಳು ಸತ್ಯವೇದದಲ್ಲಿರೋದು ನಮ್ಮ ಮನಸ್ಸಲ್ಲಿ ಏನಾಗಿರ್ಬೇಕ್ರಿ? ಇರ್ಬೇಕ್ರಿ. ಅದರ ಯಾವತ್ತು ಸ್ಲಿಪ್ ಆಗ್ಬಿಡ್ದದು. ಅದರ ಏನು ಕನಸಲ್ಲಿ ಎದ್ದು ಕೇಳಿದ್ರು, ಸರಿ ಹೇಳಪ್ಪ ನಿಜವಾದ ದೇವ್ರು ಯಾರು ಅಂತಾನೆ ಟಕ ಟಕ ಮಾಡಬೇಕು. ಹೇಳ್ಬೇಕು ಯೇಸು ಕ್ರಿಸ್ತನ ಯಾರು ಅಂದ್ರೆ ಟಕ ಅಂತ ಹೇಳ್ಬೇಕು. ಅದರ ಪವಿತ್ರಾತ್ಮ ಅಂದ್ರೆ ಏನು ಮಾಡ್ಬೇಕು? ಹೇಳಂಗೆ ಏನಾಗಿರ್ಬೇಕು ದೇವ್ರ ಮಕ್ಕಳು ಇರಬೇಕು. 10 ನಾಣ್ಯಗಳಲ್ಲಿ ಅಯ್ಯೋ ದೇವ್ರೆ ಒಂದು ನಾಣ್ಯ ಕಳೆದೋಗ್ಬಿಡೈತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತಂದ್ರೆ ಏನ್ರಿ ದೇವ್ರು ಖಂಡಿತವಾಗೂ ಅಡ್ಜಸ್ಟ್ ಮಾಡ್ಕೊಳಲ್ಲ. ನೀತಿ ಸ್ವರೂಪನು ಆ ಸಿಂಹಾಸನಕ್ಕೆ ಅಸ್ಥಿಭಾರ, ನೀತಿ ಸತ್ಯತೆಗಳು ಅದನ್ನ ಯಾವತ್ತೂ ದೇವ್ರು ಕಾಂಪ್ರಮೈಸು ಮಾಡಲ್ಲ ಅಲ್ವರ. ಅದಕ್ಕೆ ಬಂದವರ ಬ್ರದರ್ ಪಾಠ ಮಾಡಿದ್ರಲ್ಲ, ದಯವಿಟ್ಟು ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತೀನಿ. ಅದರ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟು ಮಿಸ್ಟೇಕು ಇವೆಲ್ಲ ಏನು ಮಾಡೋಕ್ಕಲ್ಲ, ದೇವರು ಸಹಿಸ್ಕೊಳಲ್ಲ. ಪರ್ಫೆಕ್ಟಾಗಿ ಏನಾಗಿರ್ಬೇಕು ದೇವ್ರ ದೃಷ್ಟಿಯಲ್ಲಿ ಇರಬೇಕು. ಅದರ ಅದಕ್ಕೆ ದೇವರಾಜ್ಯದಲ್ಲಿ ಅಳಕ್ ಬುಳುಕೆಲ್ಲ ಹೋಗೋದಕ್ಕೆ ಸಾಧ್ಯ ಏನ್ರಿ? ಇಲ್ಲ. ಅದರ ದೇವರಾಜ್ಯದಲ್ಲಿ ಧಾರಾಳವಾಗಿ ಏನು ಮಾಡ್ತಾರೆ, ವಿಶಾಲವಾಗಿ ಏನು ಮಾಡ್ತಾರೆ, ದೇವರು ಅನ್ನ ಕರ್ಕೊತಾರೆ. ಆದರೆ ಯೋಗ್ಯವಾಗಿದ್ದರೆ ಮಾತ್ರ ಅದರ ಅದಕ್ಕೆ ನೋಡ್ಬೇಕಾರೆ 10 ಒಂಟೆಗಳು. ಆಮೇಲೆ ಇನ್ನೊಂದು ವಾಕ್ಯ ಓದೋಣ ಏನಪ್ಪ ಅಂದರೆ 2 ಪೇತ್ರ 1:19, ಅಪೋಸ್ಟಲ್ ಪೇತ್ರ ಹೇಳ್ತಾರೆ ನೋಡ್ತೀನಿ. 2 ಪೀಟರ್ 1:19.
ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು.
ಅದಕ್ಕೆ ಲಕ್ಷ್ಯ ಕೊಡ್ಬೇಕಂತಾರೆ. ಯಾವುದಕ್ಕೆ? ಪ್ರವಾದನೆ ಮಾತುಗಳಿಗೆ ಅಂದ್ರೆ ಬೈಬಲ್ ಮಾತುಗಳು. ಅದರ ಇದಕ್ಕೆ ನಮಗೆ ಇಂಪಾರ್ಟೆನ್ಸು ನಾವು ಕೊಡಬೇಕು ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅನ್ನೋಗಳು, ಅದಕ್ಕೆ ವಾಕ್ಯ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಯೇಸು ಕ್ರಿಸ್ತ ನಾನು ಮಾತಾಡೋಂಥ ಮಾತುಗಳೇನಾಗಿದೆ ನಿಮಗೆ ಜೀವವು ಆತ್ಮವಾಗಿದೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಓಕೆ ಓದಿ, ಓದ್ತೀರಾ ನವಿತಾ ಅಷ್ಟೇ? ಓದಿ ಓದಿ ಓದಿ, ನೀವೇ ಓದಿ.
ದೇವರ ಆತ್ಮನಿಂದ ಅಥವಾ ಮನಸ್ಸಿನಿಂದ ತುಂಬಿಕೊಳ್ಳುವ ವಾಗ್ದಾನವು ಕೇವಲ ದೇವರ ವಾಕ್ಯಗಳನ್ನು ಹೊಂದಿರುವವರಿಗಾಗಿ ಅಥವಾ ಅದನ್ನು ಕೇವಲ ಓದುವವರಿಗಾಗಿ ಮಾತ್ರ ಅಲ್ಲ, ಆದರೆ ಅವುಗಳನ್ನು ಪ್ರಾಮಾಣಿಕವಾಗಿ ಶೋಧಿಸಿ ತಿಳ್ಕೊಳ್ಳಬಯಸುವವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವವರು ಅದರ ಚಿತ್ತವನ್ನು ಒಪ್ಪಿಕೊಂಡು ಅಷ್ಟಕ್ಕೆ ಅದಕ್ಕೆ ವಿಧೇಯರಾಗಲು ಅಪೇಕ್ಷೆ ಉಳ್ಳವರಾಗಿ ಮಾತ್ರ. ನಾವು ದೇವರಾತ್ಮನಿಂದ ತುಂಬಲ್ಪಟ್ಟವರಾಗಿ ಸತ್ಯವಾಕ್ಯ ಎಂಬ ಬುಗ್ಗೆಯಲ್ಲಿ ಆಳವಾಗಿ ಕುಡಿಯುವರಾಗಬೇಕು. ನಮ್ಮ ಪ್ರಾಪಂಚಿಕವಾದ ಪಾತ್ರೆಯು ಅಸಮರ್ಪಕವು ಸೋರಿ ಹೋಗುವಂಥದ್ದು ಆಗಿರುವುದರಿಂದ ಆತ್ಮಿಕವಾದ ಸಂಗತಿಗಳು ಜಾರಿ ಹೋಗುವುದು ಸುಲಭ. ಇಬ್ರಿಯ 2:1. ಇಂಥ ಪ್ರಕರಣದಲ್ಲಿ ನಮ್ಮನ್ನು ನಿರಂತರವಾಗಿ ಆವರಿಸಿರುವ ಈ ಲೋಕದಾತ್ಮವು ಖಾಲಿ ಸ್ಥಳವನ್ನು ತುಂಬಲು ತ್ವರಿತವಾಗಿ ನುಗ್ಗುತ್ತದೆ. ನಿಜವಾಗಿಯೂ ನೂತನ ಆತ್ಮನನ್ನು, ನೂತನ ಮನಸ್ಸನ್ನು, ಪವಿತ್ರತೆಯ ಆತ್ಮ ಅಥವಾ ಮನೋಪ್ರವೃತ್ತಿಯನ್ನು ಪದಚ್ಯುತಿಗೊಳಿಸುವ ದೃಷ್ಟಿಯಿಂದ ಕರ್ತನ ಜನರ ಮೇಲೆ ಈ ಲೋಕದ ಆತ್ಮನ ನಿರಂತರವಾದ ಒತ್ತಡವಿರುತ್ತದೆ. ಆದ ಕಾರಣ ನಮ್ಮಲ್ಲಿನ ದೇವರ ಆತ್ಮವು ನಂದಿ ಹೋಗದಂತೆ ಕರ್ತನ ಎಲ್ಲ ನಿಷ್ಠಾವಂತ ನೂತನ ಸೃಷ್ಟಿಗಳು ಈ ಲೋಕದ ಆತ್ಮನಿಂದ ತುಂಬಿಕೊಳ್ಳದಂತೆ ತಾವು ಸತ್ಯದ ಬುಗ್ಗೆಯ ಕರ್ತನ ಮತ್ತು ಆತನ ವಾಕ್ಯದ ಹೆಚ್ಚು ಸಮೀಪದಲ್ಲಿ ಜೀವಿಸುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಬ್ರದರ್. ಸದ್ಗೆ ನೋಡ್ಬೇಕಾದ್ರೆ ಅದೇ ಹೇಳ್ತಾರೆ, ನೀರಿನ ಬುಗ್ಗೆ ಥರ ಅಂತ ಹೇಳ್ತಾರೆ. ಗಿದ್ಯೋನ್ ಕತೆ ಕೇಳಿದಿರಾ? ಗಿದ್ಯೋನ್ನಲ್ಲಿ ಏನು ಮಾಡ್ದಂತೆ, ಎಲ್ಲ ಅಲ್ಲ ಬಂದ್ಬಿಟ್ರು ಯುದ್ಧಕ್ಕೆ, ಬಾಯಿ ತಕ್ಷಣ ಬಂದ್ಬಿಟ್ರು. ದೇವ್ರು ಹೇಳ್ತಾರೆ, ಅಯ್ಯೋ ಜಾಸ್ತಿ ಆಯ್ತಪ್ಪ, ಬೇಕಾಗಿಲ್ಲ, ಯಾಕಂದರೆ ನಾಳೆ ಯುದ್ಧ ಗಿದ್ದು ಗೆದ್ದುಬಿಟ್ರೆ ನಾವೇನು ಮಾಡ್ತೀವಿ, ನಮ್ಮ ಸೈನಿಕರು ಬಲದಿಂದ ಗೆದ್ದಿರಿ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಬೇಡ, ಏನು ಮಾಡಿ ನೀರು ಅಂತ ಕರ್ಕೊಂಬ ಅಂತ ಹೇಳ್ತಾರೆ. ಇವಾಗ ನೀರು ಕುಡಿದಲ್ಲೇನ್ರಿ ಪರೀಕ್ಷೆ ಅದರ, ಹೆಂಗೆ ಕುಡಿಬೇಕು ನೀರನ್ನ ಏನ್ರಿ?
ನೇರವಾಗಿ ಕುಡಿಯೋದು, ಕೈಯಿಂದ ಬೊಗಸ ಇಂದ
ಏನ್ರಿ
ಕುಡಿಯೋದು.
ನೀರ್ನ ಕ್ಲೀನ್ ಮಾಡಿ ಕೈಯಿಂದ, ಕೈಯಿಂದ ಎತ್ಕೊಂಡು ಏನ್ ಮಾಡ್ಬೇಕು ಕುಡಿಬೇಕು?
ಕುಡಿಬೇಕು.
ಸುಮ್ಮನೆ ನಾಯಿ ಥರ ಅಥವಾ ಹಸು ಥರ ಬಾಯಕ್ ಕುಡ್ ಗುಡಗಡಗಂದ ಏನು ಸಿಗ್ತಾ ಕುಡಿದ್ಬಿಡ್ತೀನಿ ಅಂತಂದರೆ ಕುಡ್ಕೋ, ಸಂತೋಷ, ನಿನ್ನ ತೃಪ್ತಿ ಆಗ್ಬೋದು. ಆದರೆ ದೇವ್ರ ಎಣಿಕೆಯಲ್ಲಿ ಬರೋದಿಲ್ಲ ಅಂದರೆ ವಾಕ್ಯನ ಗಮನ ಇಟ್ಟು ಲಕ್ಷ್ಯ ಕೊಟ್ಟು ಏನು ಮಾಡ್ಬೇಕು ನಾವು, ನಾವು ಕೇಳ್ಬೇಕು. ಅದೇ ಹೇಳ್ತಾರಲ್ಲ, ಯಾರಿಗವ ಪ್ರಯೋಜನ ಆಗ್ತದೆ, ನಿಜವಾದ ಸೆಲೆಕ್ಟೆಡ್ ಕ್ಲಾಸ್ ಆಫ್ ಪೀಪಲ್ ಯಾರು ಅಂತಂದರೆ ವಾಕ್ಯ ಹೇಳೋರಾ, ವಾಕ್ಯ ಕೇಳೋರಾ ಅಂತಂದರೆ ಇಬ್ಬರು ಅಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ಯಾರಪ್ಪ ಅಂದರೆ ವಾಕ್ಯಗೆ ಯಾರು ತುಂಬ ಗಮನ ಕೊಟ್ಟು ಅದ್ರ ಪ್ರಕಾರ ನಡೀತಾರೆ ನೋಡ್ರಿ ಇದ್ದೀನಿ, ಅವ್ರಿಗೆ ಏನ್ರಿ ಇದು ಬೆನಿಫಿಟ್? ಅದರ ನೀರು ಬಂದ್ಬಿಟ್ಟು ಕುಡಿಯೋಂಥ ಉದ್ದೇಶ ಏನಾಗಿದೆ, ಹೆಂಗೆ ನೀರು ಕುಡಿಬೇಕಂತೆ, ಆಳವಾಗೇನ್ರಿ ನಾವು ತುಂಬ ಇಂಟ್ರೆಸ್ಟಿಂದ ಏನು ಮಾಡ್ಬೇಕು, ನಾವು ಕ್ಯೂರಿಯಾಸಿಟಿಯಿಂದ ಅದನ್ನು ಕುಡಿಯೋರಾಗಿರ್ಬೇಕು. ಅಂಥವರೇ ಇದರಲ್ಲಿ ಏನಾಗೋದು ಸೆಲೆಕ್ಟು ಆಗೋದು. ಅದಕ್ಕೆ ದೇವ್ರ ವಿಚಾರದಲ್ಲಿ ಆಲಸ್ಯವಾಗಿ ಏನಾಗಿರ್ಬಾರ್ದು, ದೇವ್ರ ಮಕ್ಕಳು ಇರ್ಬಾರ್ದು ಅಲ್ದರ, ದೇವ್ರ
ಇರ್ಬಾರ್ದು.
ಮಕ್ಕಳು ಹೆಂಗಿರ್ಬೇಕು ವಾಕ್ಯನ ಕೇಳೋದಲ್ಲಿ, ಹಾಂ ತುಂಬ ಅಲರ್ಟಾಗಿ ಏನಾಗಿ ಭಯವನ್ನು ಹೇಳ್ತಾರಲ್ಲ, ಕೇಳಿದ್ರೆ ತೀಕ್ಷ್ಣವಾಗಿದ್ದು ಮಾತಾಡ್ದು ಏನಾಗಿರಿ ನೀವು ನಿಧಾನವಾಗಿರಿ ಅಂತ ಹೇಳ್ತಾರಲ್ಲ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ನಾವೆಷ್ಟೋ ಆಳವಾಗಿ ದೇವ್ರ ವಾಕ್ಯನ ಕೇಳಿ ಮುಖ್ಯತ್ವ ಕೊಡ್ತಿರೋ ಅಷ್ಟೇ ನಾವು ಏನಾಗ್ತೀವಿ ದೇವರಲ್ಲಿ ನಾವು ಬೆಳಿತೀರಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ಅಲ್ಲಿ ಗಿಡಿಯೋನ್ ವಿಚಾರದಲ್ಲಿ ಏನು ನೋಡ್ತೀರಿ, ನೀರು ಕುಡ್ದವ್ರನ್ನೆಲ್ಲ ದೇವ್ರೇ ಮಾಡೋಕೆ ಹೋಗಿಲ್ಲ, ಸೆಲೆಕ್ಷನ್ ಮಾಡೋಕೆ ಹೋಗಿಲ್ಲ. ಯಾಕೆಂದರೆ ಅವ್ರು ನೀರು ಕುಡ್ದಿದ್ದು ಏನಕ್ಕೆ ತನ್ನ ಸ್ವಂತ ದಾಹನೇ ಏನು ಮಾಡೋದು ತೀರ್ಸ್ಕೊಳಕ್ಕೋಸ್ಕರ ಅದರ. ಅದರಿಂದ ಬೆನಿಫಿಟ್ ಏನಿದೆ, ಅದರಲ್ಲಿ ಕಲ್ಮಶಗಳೇನಿದೆ, ಅದ್ರ ಬಗ್ಗೆ ಎಚ್ಚರಿಕೆನೇ ಇಲ್ಲ. ಅದೇ ಥರ ನಾವು ದೇವ್ರ ಮಕ್ಕಳು ಸತ್ಯನ ಹೆಂಗೆ ಕೇಳ್ತೀರಿ ಏನ್ರಿ, ವಾಕ್ಯನ ಕೇಳ್ಬೇಕಾದ್ರೆ ಏನು ಮಾಡ್ತೀರಿ, ಎಷ್ಟು ನಿದ್ದೆ ಹೊಡಿತೀರಿ, ಎಷ್ಟು ತೂಗುಡಿಸ್ತೀರಿ ಅದರ, ಅದೆಲ್ಲ ಏನಾಗ್ತಾರೆ ಕೌಂಟ್ ಆಗ್ತಾರೆ ನೋಡಿರ್ತೀರಿ ಅದ್ರ. ಯಾಕೆಂತಂದರೆ ನಾವು ವಾಕ್ಯ ಕೇಳಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅದನ್ನ ಕೇರ್ಲೆಸ್ಗೆ ಕೇವಲವಾಗಿ ನಾವು ನಾವು ಪರಿಗಣಿಸ್ತೀವಿ ಅಂತಂದರೆ ದೇವರು ನಮ್ಮನ್ನು ಎಷ್ಟು ಮಾತ್ರಕ್ಕೆ ಪರಿಗಣಿಸ್ಬೋದು ಥಿಂಕ್ ಮಾಡಿ. ಯಾಕಂದರೆ ಬೈಬಲ್ಲು ವಾರ್ತೆ ಅಂತ ಹೇಳ್ಬೇಕಾದ್ರೆ ಆ ಥರ ಮಾತುಗಳು ದೇವರ ಮಾತುಗಳು ಅಲ್ವರ. ನಾವು ದೇವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಏನರ್ಥ, ಯೋಚನೆ ಮಾಡ್ರಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂದರೆ, ಅವ್ರ ಮಾತುಗಳಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂತಂದರೆ ಏನ್ರಿ, ನಮ್ಮ ತಂದೆ ತಾಯಿಗಳ ಮುಂದೆ ನಾವು ಹೆಂಗಿರ್ತೀರಿ? ಸರಿ ಅದು ಬೇಡ ಬಿಡಪ್ಪ, ಯಾಕೆ ನೀವೆಲ್ಲ ತುಂಬ ಬಿಡಿ ಅಂಟೋ. ನಿಮ್ಮ ಮುಂದೆ ಏನ್ರಿ ನಿಮ್ಮ ಮಾತುಗಳಿಗೆ ನಿಮ್ಮ ಮಕ್ಕಳು ಬೆಲೆ ಕೊಟ್ಟಿಲ್ಲ ಅಂದರೆ ಅವರು ನಿಮ್ಮ ದೃಷ್ಟಿಯಲ್ಲಿ ಹೇಗಿರ್ತಾರೆ?
ಮಕ್ಕಳಾಯ್ತು ಕೆಟ್ಟ ಮಕ್ಕಳು, ಮಕ್ಕಳು ನೋಡಿದ್ರೆ ಇಷ್ಟ ಆಗಲ್ಲ ಹಂಗಿರ್ತಾರೆ,
ಅಲ್ವರ
ರೆಸ್ಪೆಕ್ಟ್ ಕೊಡೋದಿಲ್ಲ.
ನಿಮಗೂ ಅವ್ರು ಕಟ್ಟರೆ ಇಷ್ಟ ಆಗೋದಿಲ್ಲ, ನೀವು ಅವ್ರಿಗೆ ವಾಕ್ಯಕ್ಕೆ ಅವರ ಒಂದು ಇಂಟ್ರೆಸ್ಟ್ಗಳಿಗೆ ಏನು ಮಾಡೋ ಪ್ರಿಫರೆನ್ಸ್ ನೀವು ಕೊಡೋದಿಲ್ಲ ಅವ್ರಿಗೆ. ಜಾಸ್ತಿ ಏನು ಮಾಡಿದ್ರೆ ಕಾಳಜಿ ನೀವು ನೋಡ್ಸೋಕಲ್ಲ, ಮಗನಾಗಿರೋದನ್ನ ಏನು ಮಾಡ್ತೀರಾ, ಸ್ವಲ್ಪ ಏನು ಬೇಕೋ ನೀವು ಎಷ್ಟೇ ಕೊಡ್ತೀರಾ ಹೊರತು, ಆದರೆ ತೀವ್ರವಾಗಿ ಒಬ್ಬ ವಿಧೇಯನಾಗಿರೋ ಮಕ್ಕಳುಗಳಿಗೆ ಕೊಡುವಂಥ ಸೌಕರ್ಯಗಳನ್ನ ನೀವು ಕೊಡೋಕ್ಕೋಗಲ್ಲ. ಅದರ ಅದೇ ರೀತಿ ದೇವರು ಹೆಚ್ಚಿನಾಗೆ ಪವಿತ್ರಾತ್ಮ ಯಾರಿಗಪ್ಪ ಕೊಡ್ತಾರೆ, ಯಾರು ದೇವ್ರ ವಾಕ್ಯಕ್ಕೇನಾಗಿರ್ತಾರೆ ಅಷ್ಟು ಕ್ಲೋಸ್ ಆಗಿರ್ತಾರೆ. ಓಕೆನಾ? ಸರಿ, ನಾವು ಇಲ್ಲಿ ಎಂಡ್ ಮಾಡೋಣ, ನೆಕ್ಸ್ಟ್ ವೀಕು ಕಂಟಿನ್ಯೂ ಮಾಡೋಣ. ಸರಿ, ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಸರಿ,
ಇಲ್ಲ
ಓಕೆ,
ಬ್ರದರ್.
ಸರಿ, ಹಂಗಾದ್ರೆ ಕೊನೆಯದಾಗಿ ಒಂದು